ಮುಂದೆ ತಿರುಪತಿಯ ಬೆಟ್ಟದ ವೈಭವವನ್ನ ವರ್ಣನೆ ಮಾಡುತ್ತಾರೆ. ಸುರರು ಗಂಧರ್ವರು ಉರಗ ಯಕ್ಷಕ ಸಿದ್ಧ ಗರುಡ ಕಿಂಪುರುಷ ಕಿನ್ನರರು ಗುಹ್ಯಕರು ಸಾಧ್ಯರು ತುಂಬುರಾದಿ ನಿಖರವು ಅಲ್ಲಿಗೆ ಅಲ್ಲಿಗೆ ವರ ತಪಸಿಗಳಾಗಿ ಗಿರಿಯ ತಪ್ಪಲಲ್ಲಿ. ಆ ಗಿರಿಯ ಸುತ್ತು ಕೂಡ ಸುರರು ಗಂಧರ್ವರು ನಾಗರು ಯಕ್ಷರು ಸಿದ್ಧರು ಗರುಡ ಕೆಂಪುರುಷ ಕಿನ್ನರರು ಗುಹ್ಯಕರು ಸಾಧ್ಯರು ತುಂಬುರಾದಿ ಗಣವೆಲ್ಲವೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ತಪಸ್ವಿಗಳಾಗಿ ಕೂತಿದ್ದಾರೆ. ಗರುಡ ಆಸನ ನಮ್ಮ ವಿಜಯ
ಸ್ವಲ್ಪ ಗ್ರಾಮ ಸ್ವಲ್ಪ
ಮುಂದಿನ ಅದ್ರ ಹಿಂದಿನ ಹೇಳ್ತಾ ಇದ್ದೀನಿ.
ಇಲ್ಲ ಅದಂತ ಗಿರಿಯ ಶಿಖರವನ್ನು ನೋಡಿ ಅದರ ಹಿಂದಿನ ಹೇಳ್ತಿದ್ರ ಶುಂಭವೇ ವಜ್ರಾನು
ಧನ್ಯನಾದರು ಹಿಂದೆ ಪುಣ್ಯಗಿರಿಯ ಅದರದ್ದೇನೆ ಶೃಂಗ ವಜ್ರ ಆಯ್ತದು ಅಂದ್ರೆ ಸುರರು ಗಂಧರ್ವರು ಅಂತಿದೆ ಅದಾಗ್ಬೇಕು ಅದಾದ ಮೇಲೆ ಸಾಧ್ಯ. ಗರುಡ ಆಸನ ನಮ್ಮ ವಿಜಯ ವಿಠಲನ್ನ ಸ್ಮರಣೆ ಮಾಡುತ್ತಾ ಸಂಚರಿಪುದು ಕಂಡೇ. ವಿಜಯದಾಸರ ಕಣ್ಣಿಗೆ ಗೋಚರ ಆಗ್ತಾ ಇತ್ತು ಆ ಬೆಟ್ಟದ ತುಂಬಾ ದೇವತೆಗಳೆಲ್ಲ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ತಿರುಗಾಡತಾ ಇರೋದು ಎಲ್ಲಿ ಆ ಭಗವಂತನ ಸ್ಮರಣೆ ಮಾಡುತ್ತಾ ಅವನನ್ನೇ ಆ ಗಿರಿಯ ಕಣ ಕಣದಲ್ಲಿ ನೋಡತಾ ತಿರುಗಾಡುವುದು ಕಂಡೇ ಅಂತ ಹೇಳುತ್ತಾರೆ. ಅದಂತ ಬೆಟ್ಟ ಆಗಿರಬೇಕು. ಶಿಲೆಯೇ ಸಾಲಗ್ರಾಮ ಶಿಲಾ ಸಾಲಗ್ರಾಮ ಅಂದ್ರು ನೋಡಿ ಸಾಲಿಗ್ರಾಮದಲ್ಲಿ ದೇವರಿರ್ತಾನೆ. ನಮ್ಮ ಮನೆ ಮುಂದೆ ಇರುವ ಕಲ್ಲಿನಲ್ಲೂ ದೇವರಿರ್ತಾರ ಇಲ್ವಾ? ನಮ್ಮ ಮನೆ ಮುಂದಿರೋ ಕಲ್ಲಲ್ಲೂ ದೇವರಿರ್ತಾರೆ, ಈ ಗೋಡೆಯಲ್ಲೂ ದೇವರಿದ್ದಾರೆ, ಮತ್ತೆ ಸಾಲಿಗ್ರಾಮಕ್ಕೂ ಇದಕ್ಕೂ ವ್ಯತ್ಯಾಸ ಉಂಟಾ ಅಂತ ಅಲ್ಲಿ ಪ್ರಶ್ನೆ. ಎಲ್ಲಾ ಕಡೆ ದೇವರಿದ್ದೇ ಇದ್ದಾರೆ, ಟೇಬಲಲ್ಲೂ ದೇವರಿದ್ದಾರೆ, ಸಾಲಿಗ್ರಾಮದಲ್ಲೂ ದೇವರಿದ್ದಾರೆ. ಮತ್ತೆ ದೇವರಿದ್ದದ್ದಕ್ಕೆ ಸಾಲಿಗ್ರಾಮಕ್ಕೆ ಅಭಿಷೇಕ ಅಂತ ಹೇಳಿದರೆ ಟೇಬಲ್ಗೆ ಮಾಡಿ ಹೇಳುತ್ತಾರೆ. ಸಾಲಗ್ರಾಮದಲ್ಲಿ ಭಗವಂತನ ವಿಶೇಷ ರೂಪ ಪ್ರಕಟ ಮಾಡಿದ್ದಾನೆ. ಈ ಟೇಬಲ್ಗೆ 1000 ವರ್ಷ ಅಭಿಷೇಕ ಮಾಡಿದ್ರು ದೇವರ ಅನುಗ್ರಹ ಮಾಡಲ್ಲ, ಸಾಲಗ್ರಾಮಕ್ಕೆ ಮಾಡಿದ್ರೆ ಮಾಡುತ್ತಾನೆ. ಯಾಕೆ ಅಂದ್ರೆ
ಅರಿಣಾಮ ಸಹಿತ ಗ್ರಾಮ ಅಂದ್ರೆ ಗ್ರಾಮದ ಕಲ್ಲು ಅಂದ್ರೆ ಚಕ್ರ ಇರತಕ್ಕಂತಹ
ಭಗವಂತನ ಸಹಿತವಾದ ಕಲ್ಲು ಇದು, ಭಗವಂತನ ಸಹಿತವಾದ ಟೇಬಲ್. ನೀವು ಏನೇ ವಿಷ್ಪತ್ತಿ ಕೊಡ್ರಿ ಇದು ತರ್ತೀನಿ ನಾವು. ಆದರೆ ಆ ಭಗವಂತನ ಸಹಿತವಾದ ಜಡಗಳಲ್ಲಿ ಭಗವಂತನ ಸಹಿತವಾದ್ದು ಪ್ರತಿಯೊಂದು ಜಡ, ಆದರೆ ಆ ಜಡಗಳಲ್ಲಿ ಶ್ರೇಷ್ಠ ಯಾಕೆ ಅಂದ್ರೆ ಭಗವಂತನ ರೂಪ ವಿಶೇಷ ಪ್ರಕಟ ಆಗಿದೆ. ಇದೇ ಶಿಲೆ ಶಿಲ್ಪಿಯ ಕಾಲು ಕೆಳಗೆ ಬಿದ್ದು ಕಟಿಸಿಕೊಂಡು ಅಲ್ಲೇ ಚೆನ್ನಾಗಿ ಪಾಲಿಶ್ ಹಾಕಿ ನಿಲ್ಲಿಸಿರ್ತಾರೆ. ಮಾರನೇ ದಿವಸ ಪ್ರತಿಷ್ಠೆ ಆಗಿ ಆರತಿ ಆಗ್ತಾ ಇರುತ್ತೆ. ಮುಂಚಿನ ದಿವಸ ಆ ಶಿಲ್ಪಿಯ ಮನೆಯಲ್ಲಿರುವಾಗಲೂ ಆ ಕಲ್ಲಲ್ಲಿ ದೇವರಿದ್ದೇ ಇರ್ತಾರೆ. ದೇವರಿಲ್ಲವಾ ಆ ಕಲ್ಲೇ ಇರಲಿಕ್ಕಾಗಲ್ಲ. ಮತ್ತೆ ಇಲ್ಲಿ ಬಂದ ಮೇಲೂ ದೇವರೇ ಇದ್ದಾರೆ. ಮತ್ತೆ ಪ್ರತಿಷ್ಠಾ ಇಷ್ಟು ಖರ್ಚಾಕೆ ಅಲ್ಲೇ ಆರತಿ ಮಾಡಿದ್ರೆ ಆಯ್ತಲ್ಲ, ದೇವರಿದ್ದಾರಲ್ಲ ಅಂದ್ರೆ ಆಗಲ್ಲ. ಪ್ರತಿಷ್ಠಾ ಮಾಡಿದಾಗ ಭಗವಂತನ ರೂಪ ವಿಶೇಷ ಪ್ರಕಟ ಆಗುತ್ತೆ. ಅಲ್ಲಿ ಯಾರು ನಮಸ್ಕಾರ ಮಾಡುತ್ತೇವೋ ವಿಶೇಷ ಫಲ ಬರುತ್ತೆ. ಇಷ್ಟು ಹೇಳುತ್ತಾರೆ. ಅಲ್ಲೂ ಸಂದರ್ಭ ಬಂತಾದ್ದರಿಂದ ಹೇಳಲೇಬೇಕು. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಹೇಳುತ್ತಾರೆ, ಸ್ಪಷ್ಟ ಹೇಳುತ್ತಾರೆ. ನಮ್ಮಲ್ಲಿ ಸಂಶಯ ಬರ್ತಾ ಇರುತ್ತೆ, ನಮ್ಮವರು ಮಾಡಿದ ವೈಷ್ಣವರು ಪ್ರತಿಷ್ಠಾ ಮಾಡಿದ ಹರಿ ವಾಯು ರುದ್ರಾದಿಗಳ ಆ ರೂಪಗಳಿಗೆ ನಮಸ್ಕಾರ ಮಾಡಬೇಕು, ಬೇರೆಯವರು ಮಾಡಿದ್ದಕ್ಕೆ ಮಾಡಬಾರದು ಅಂತ ಹೇಳುತ್ತಾರಲ್ಲ ಯಾಕೆ? ನಮ್ಮವರೇ ಕೇಳುತ್ತಾರೆ, ಬೇರೆಯವರು ಯಾರು ಕೇಳಲ್ಲ, ನಮ್ಮವರೇ ಕೇಳುತ್ತಾರೆ. ಎಲ್ಲ ಕಡೆ ದೇವೇ ಇರೋದು ಎಲ್ಲ ನೀವೇ ಮಾಡಿದ್ ಮಾಡ್ಬೇಕಾ, ಅಲ್ಲಿ ಮಾಡಬಾರ್ದ? ಹೋಗಿ ಉತ್ತರ ಕಡೆ ಹೋದರೆ ನಾರ್ತ್ ಕಡೆ ಕಂಡ ಕಂಡಲ್ಲಿ ಎಲ್ಲಾ ದೇವಸ್ಥಾನ ಇರುತ್ತೆ. ನಮ್ಮವರಿಗೆ ನಮಸ್ಕಾರ ಮಾಡಬೇಕಾ ಬಿಡಬೇಕಾ? ಹೋಗಿದ್ದೆ ನಮಸ್ಕಾರ ಮಾಡಿದ್ದೆ ತಿರುಗಾಡಿದ್ದೆ ಎಲ್ಲ ಮಾಡಿದ್ದೆ ಹೇಳಿದರೆ ಇಲ್ಲ ರೀ, ನೀವು ಸುಮ್ಮನೆ ಈ ರಿಜಿಡ್ ಮೆಂಟಾಲಿಟಿ ಇದೆ ನಿಮ್ಮಲ್ಲಿ, ಫ್ರಿಜಿಡ್ ಮೆಂಟಾಲಿಟಿ ರಿಜಿಡ್ ಮೆಂಟಾಲಿಟಿ, ಅದಕ್ಕೆ ಮಾಧ್ವರು ಮಾಡಿದ್ದೇ ಮಾಡಬೇಕು ಅಂತ ಹೇಳ್ತೀರಿ. ನಾವು ಸ್ವಲ್ಪ ಏನು ಎಲಾಬೊರೇಟ್ ಮೈಂಡ್ ಫ್ಲೆಕ್ಸಿಬಲ್ ನಾವೆಲ್ಲ. ಸೊ ನಾವೆಲ್ಲ ಕಡೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಗರುಡ ಪುರಾಣ ಹೇಳುತ್ತೆ ಹಳಾಗ್ ಹೋಗ್ತೀರಾ ಯಾಕೆ ಏನ್ರಿ ಅಂತ ತೊಂದರೆ ಅಲ್ಲಿ ಅಂದ್ರೆ ಹೇಳ್ತಾರೆ, ರಹಸ್ಯ ಹೇಳುತ್ತಾರೆ ಮೊದಲನೇ ಅಧ್ಯಾಯದಲ್ಲೇ ಹೇಳುತ್ತಾರೆ. ಬೇರೆ ಅವರು ಪ್ರತಿಷ್ಠಾ ಮಾಡಿದ್ರೆ ಮಾಡಬಾರದು, ಯಾಕೆ ಹಿಂದೆ ದೇವತೆಗಳಿಗೆ ಒಬ್ಬರಲ್ಲೊಬ್ಬರಲ್ಲಿ ಮಾತು ಬಂತು ಯಾರು ಶ್ರೇಷ್ಠರು ಅಂತ ಹೇಳಿದಾಗ ಅಲ್ಲಿ ಒಬ್ಬೊಬ್ಬರಲ್ಲಿ ದೇವರ ಮೂರ್ತಿಯನ್ನಿಟ್ಟು ಪೂಜಾ ಮಾಡಲಿಕ್ಕೆ ಶುರು ಮಾಡಿದರೆ, ದೇವರ ಪೂಜಾ ಶುರು ಮಾಡಿದರೆ ಎಲ್ಲ ದೇವತೆಗಳ ಮೂರ್ತಿಗಳನ್ನ ದೈತ್ಯರು ಕಲುಷ ಮಾಡಿದ್ರು. ಕಲುಷ ಅಂದ್ರೆ ದೈತ್ಯರು ಒಳಹೊಕ್ಕು ಆ ಪೂಜೆ ತಾವೇ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಅವಾಗ ವಾಯುದೇವರೊಳಗೆ ದೇವರ ಪೂಜಾ ಶುರು ಮಾಡಿದರೆ ಆ ವಾಯುದೇವರಿಗೆ ತೊಂದರೆ ಕೊಡಲಿಕ್ಕೆ ಬಂದಂತಹ ದೈತ್ಯರ ಕುಕೃತ್ಯಗಳೆಲ್ಲ ಕೂಡ ಬಂಡೆಗಲ್ಲಿಗೆ ಬೀಸಿ ಹೊಡೆದು ಅಪ್ಪಳಿಸಿ ಹಾಕಿದ ಮಣ್ಣಿನ ಹೆಂಟೆಯಂತೆ ಪುಡಿ ಪುಡಿ ಆದುವಷ್ಟೇ ವಾಯುದೇವರನ್ನು ಮುಟ್ಲಿಕ್ಕಾಗಿಲ್ಲ. ಅದಕ್ಕೆ ವಾಯುದೇವರೊಳಗೆ ದೇವರ ಚಿಂತನೆ ಮಾಡಿದರೆ ಅದು ಫಲಕಾರಿ, ವಾಯುದೇವರನ್ನು ಬಿಟ್ಟು ದೇವರನ್ನು ಮಾಡಿದರೆ ದೈತ್ಯರು ಹೊತ್ತುಕೊಂಡು ಹೋಗ್ತಾರೆ ಎಂಬುದನ್ನು ಚೆನ್ನಾಗಿ ಹೇಳಿದರು. ಅದನ್ನೇ ಬ್ರಹ್ಮಕಾಂಡದಲ್ಲಿ ಹೇಳುತ್ತಾರೆ, ಬೇರೆಯವರು ಪ್ರತಿಷ್ಠಾ ಮಾಡಿದರೆ ಹೇಗೆ ಮಾಡ್ತಾರೆ ಹೇಳಿ. ಹಾ, ದೇವರನ್ನು ಪ್ರತಿಷ್ಠಾ ಮಾಡಿದರೆ ದೇವರೇ ಬರಲಿ ಅಂತ ಮಾಡುತ್ತಾರೆ, ವಾಯುದೇವರನ್ನ ಕರಿಯಲ್ಲ. ನಮ್ಮವರು ಅದು ಯಾವುದೇ ಪ್ರತಿಮಾ ಪ್ರತಿಷ್ಠಾ ಮಾಡಿದರೂ ಕೂಡ ಒಳಗೆ ಆ ದೇವತ ಒಳಗೆ ವಾಯುದೇವರು ಅವರೊಳಗೆ ದೇವರು ಇಷ್ಟು ಆವಾಹನೆ ಮಾಡಿಯೇ ಮಾಡುತ್ತಾರೆ. ಅವಾಗೇನಾಗುತ್ತೆ, ಅಲ್ಲಿರುವ ದೇವತೆಗಳಿಗೆ ದೇವರಿಗೆ ಪೂಜಾ ಹೋಗುತ್ತೆ. ಬೇರೆಯವರು ಪ್ರತಿಷ್ಠಾ ಮಾಡಿದ ಕಡೆ ಏನಾಗುತ್ತೆ ಅಂದ್ರೆ ಹೇಳುತ್ತಾರೆ, ದೈತ್ಯ ಬಂದು ಕೂಡುತ್ತಾನಂತೆ. ಆ ಹೆಸರಿರುವ ದೈತ್ಯ ಬಂದು ಕೂತಿರುತ್ತಾನೆ, ನಾವು ನಮಸ್ಕಾರ ಮಾಡಿದ ಕೂಡಲೇ ಆ ನಮಸ್ಕಾರ ಮಾತ್ರ ಅಲ್ಲ ಏಳು ಜನ್ಮದ ಪುಣ್ಯ ತಗೊಂಡು ಹೋಗ್ತಾನಂತೆ. ಇದು ರಹಸ್ಯ. ಅದಕ್ಕೆ ಬೇರೆಯವರು ಮಾಡಿದಕ್ಕೆ ಮಾಡಬೇಡಿ ಮಾಡಬೇಡಿ ಅಂತ ಸುಮ್ಮನೆ ಹೇಳ್ತಾರ. ಹಿಂದಿನ ಕಾಲ ಸ್ವಲ್ಪ ವಾಸಿ ಆಗಿತ್ತು, ಏನದು ಅಂದ್ರೆ ಹೇಳಿದ್ದು ಹೇಳಿದ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗೆಲ್ಲ ಕ್ವಶನ್ ಮಾರ್ಕ್ ಜಾಸ್ತಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮಗಾಗಲ್ಲ. ಅದಕ್ಕೆ ಡಿಸಿಷನ್ ಏನು, ನಿಮಗೆ ಎಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ರೂಡ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ನಾವೆಲ್ಲ ಎಲಾಬೊರೇಟೆಡ್ ಮೈಂಡ್ ಅಂತ ಹೊಟೋಗ್ತಾ ಇರ್ತಾರೆ ಹಳ ಆಗಿ ಹೋಗುವ ಪ್ರಸಕ್ತಿ. ಆ ರೀತಿಯಲ್ಲಿ ಗರುಡ ಆಸನ ನಮ್ಮ ವಿಜಯ ವಿಠಲನ್ನ ಸ್ಮರಣೆ ಮಾಡುತ್ತ ಸಂಚರಿಪುದು ಕಂಡೆ ಶಿಲೆಯೇ ಸಾಲಿಗ್ರಾಮ. ಇಷ್ಟುವರೆಗೆ ಚೆನ್ನಾಗಿತ್ತು. ಮಾಮೂಲು ಕಲ್ಲಿಗೂ ಜಡಗಳಿಗೂ ಸಾಲಿಗ್ರಾಮಕ್ಕೂ ವ್ಯತ್ಯಾಸ, ಭಗವಂತ ವಿಶೇಷ ತನ್ನ ರೂಪ ಪ್ರಕಟ ಮಾಡಿರ್ತಾನೆ ಅಂತ. ಸರಿಯಪ್ಪ, ಮತ್ತು ಇವಾಗ ಏನಂತ ಇದ್ದೀರಾ, ಆ ಬೆಟ್ಟದ ಪ್ರತಿಯೊಂದು ಕಲ್ಲು ಸಾಲಿಗ್ರಾಮ ಅಂತೀರಾ, ಅದು ಹೇಗ್ರಿ? ಕಲ್ಲಿಗೂ ಸಾಲಿಗ್ರಾಮಕ್ಕೂ ವ್ಯತ್ಯಾಸ ಇರಬೇಕಲ್ಲ ಅಂದ್ರೆ ಇಲ್ಲ, ಸಾಲಿಗ್ರಾಮದಲ್ಲಿ ಭಗವಂತನ ರೂಪ ಯಾವ ರೀತಿ ಪ್ರಕಟ ಆಗಿರುತ್ತೋ ಅದೇ ರೀತಿ ಬೆಟ್ಟದ ಚಿಕ್ಕ ಚಿಕ್ಕ ಕಲ್ಲಿನಲ್ಲೂ ದೇವರ ರೂಪ ಪ್ರಕಟ ಆಗಿದೆ. ಆ ಬೆಟ್ಟದಲ್ಲಿ ಒಂದು ಕಲ್ಲಿಟ್ಟುಕೊಂಡು ಪೂಜಾ ಮಾಡಿದ್ರು ಸಾಲಿಗ್ರಾಮ ಪೂಜಾ ಮಾಡಿದಂತೆ ಫಲ ಬರುತ್ತೆ. ಇಷ್ಟು ರಹಸ್ಯ ಕೂತಿದೆ, ಶಿಲೆಯೇ ಸಾಲಿಗ್ರಾಮ ಅಂತ. ಅಂದ್ರೆ ವ್ಯಾಸರಾಜರು ದೊಡ್ಡವರೆಲ್ಲ ಅಲ್ಲಿ ಹೋದಾಗ ಬೆಟ್ಟ ಸಾಲಿಗ್ರಾಮದಂತೆ ಕಂಡಿತು, ಅವರು ಕಾಲಿನ ಮೊಳಕಾಲಿಂದ ಹೋದರು ಅಂದ್ರು. ನಮಗೆ ಅರ್ಥ ಆಗಲ್ಲ ಅಂದ್ರೆ ಆಗೆಲ್ಲ ಸಾಲಿಗ್ರಾಮಗಳು ಕಪ್ಪಗಿರುತ್ತಲ್ಲ ಮನೆಯಲ್ಲಿ, ಅದೇ ಕಾಣಿಸ್ತಾ ಬೆಟ್ಟ ಎಲ್ಲ ಅಂದ್ರೆ ಅದೆಲ್ಲ ಆ ಕಲ್ಲುಗಳೇ ಕಾಣಿಸ್ತಾ ಇವೆ. ಸಾಲಗ್ರಾಮದಲ್ಲಿ ಭಗವದ್ ರೂಪಗಳೇನು ಕಾಣಬೇಕೋ ಆ ಭಗವದ್ ರೂಪಗಳು ಕಲ್ಲು ಕಲ್ಲಲ್ಲಿ ಕಂಡಿತು ದೊಡ್ಡವರಿಗೆ. ಅವರಂದುಕೊಂಡ್ರು ಸಾಲಗ್ರಾಮದಲ್ಲಿರಬೇಕಾದ ರೂಪಗಳೆಲ್ಲ ಕಲ್ಲು ಕಲ್ಲಲ್ಲಿ ಕಾಣತಾ ಇವೆ. ವ್ಯಾಸರಾಜರ ಪರಿಸ್ಥಿತಿ ಗೊತ್ತು ನಿಮಗೆ. ಸುರೇಂದ್ರ ತೀರ್ಥರು ಬಂದ್ರು ಹಂಪಿಗೆ, ಎಲ್ಲಾ ತುಳಸಿ ಮರವನ್ನ ನೋಡಿ ದಳಗಳೆಲ್ಲ ಕೃಷ್ಣಾರ್ಪಣ ಅಂದ್ರು. ವ್ಯಾಸರಾದರು ಅವಾಗೇ ತೆಗೆದುಕೊಂಡು ಬಂದಂತಹ ತುಳಸಿಯನ್ನ ನೋಡಿ ನಿರ್ಮಾಲ್ಯ ಅಂದ್ರು. ಹೇಗ್ರಿ ಅನ್ನಿಸ್ತವರಿಗೆ, ನಮ್ಮ ಮುಂದೆ ಇಟ್ಟರೆ ಡೈರೆಕ್ಟ್ ದೇವರ ಮೇಲೆ ಹಾಕ್ಬಿಡ್ತೀವಿ ನಾವು, ನಮ್ಗೆ ನಿರ್ಮಾಲ್ಯ ಒಂದು ದೇವ ಇದು ಒಂದು ಯಾಕೆ ಗೊತ್ತಾಗಲ್ಲ. ಒಂದು ವೇಳೆ ದೇವರ ಮೇಲೆ ಏರಿಸಿದ ತುಳಸಿ ಯಾರಾದ್ರೂ ಡೈರೆಕ್ಟ್ ಆಗಿ ಸ್ವಾಮಿ ಹತ್ರ ಪೂಜೆ ಆಗಿರುತ್ತೆ ಎಲ್ಲ ಹಾಕಿರ್ತಾರೆ ಅಲ್ಲಿ, ಅದೇ ಒಂದು ಪ್ಯಾಕೆಟ್ ಎಲ್ಲ ತಂದು ಇವಾಗೆ ಬಿಡಿಸಿಕೊಟ್ಟೆ ಅಂತ ನಮಗೆ ಕೊಟ್ರೆ ನಾವೇನಂತೀವಿ, ಡೈರೆಕ್ಟ್ ತಗೊಳ್ತೀವಿ, ಫ್ರೆಶ್ ಆಗಿದೆ ತುಳಸಿ ಗೊತ್ತಾಗಲ್ಲ. ವ್ಯಾಸರಾಜರಿಗೆ ಗೊತ್ತಾಯಿತು. ಹೇಗೆ ಗೊತ್ತಾಯಿತು ಅಂದರೆ ಆ ತುಳಸಿ ಒಳಗೇನೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಮೊದಲಿರಬೇಕಾದ ರೂಪ ವ್ಯಾಸರಾಜರಿಗೆ ಕಾಣಿಸ್ತಾ ಇಲ್ಲ, ಸಮರ್ಪಣೆ ಮಾಡಿದ ಮೇಲೆ ಇರಬೇಕಾದ ರೂಪ ಕಾಣಿಸ್ತಾ ಇದೆ. ಅಂತ ರೂಪ ನೋಡುವಂತ ವ್ಯಾಸರಾಜರಿಗೆ ಆ ಬೆಟ್ಟದ ಕಲ್ಲು ಕಲ್ಲಿನಲ್ಲಿ ಸಾಲಿಗ್ರಾಮದಲ್ಲಿ ಎಷ್ಟು ರೂಪಗಳಿರಬೇಕೋ ಅಷ್ಟು ರೂಪ ದರ್ಶನ ಕೊಡತಾ ಇದೆ. ಅದು ಬೆಟ್ಟ ಸಾಲಿಗ್ರಾಮವಾಗಿ ಕಂಡದ್ದು ಅಂದ್ರೆ ಲಕ್ಷಣ. ಶಿಲೆಯೇ ಸಾಲಗ್ರಾಮ, ಹೊಳಲೆ ಸುದರ್ಶನ. ಹೊಳಲು ಅಂದ್ರೆ ಶಿಲೆ ಸಾಲಿಗ್ರಾಮ, ಹೊಳಲೆ ಸುದರ್ಶನ. ಹೊಳಲು ಅಂದ್ರೆ ಆ ಕಲ್ಲಿನ ಮಧ್ಯೆ ಬರುವಂತ ಸೀಳಿಕೆ, ಸೀಳು ಆ ಮಧ್ಯದಲ್ಲಿ ಬರುವಂತ ಈ ಪದಾರ್ಥ, ಅದನ್ನ ಹೊಳಲು ಅಂದ್ರು. ಹೊಳಲು ಮಳಲು, ಅದಕ್ಕೆ ಮಂಗಳೂರು ಹತ್ರ ಎರಡು ಊರಿವೆ, ಹೊಳಲಿ ಮಳಲಿ ಅಂತ, ಹೊಳಲಿ ಮಳಲಿ ಅಂತಿದೆ. ಹೊಳಲು ಮಳಲು, ಹೊಳಲೆ ಸುದರ್ಶನ ಥಲ ಥಳಿಸುವ ವರ್ಣ ಮಳಲೆ ಚಕ್ರಾಂಕಿತ. ಅಲ್ಲಿ ಹೇಳುತ್ತಾರೆ ಆ ದೊಡ್ಡ ದೊಡ್ಡ ಶಿಲೆಗಳೆಲ್ಲ ಸಾಲಿಗ್ರಾಮ, ಮಧ್ಯೆಯಲ್ಲಿ ಅಂಟಿಕೊಂಡಿರುವಂತ ಏನು ವಿಶೇಷವಾದಂತಹ ಹೊಳಲಿರುತ್ತಲ್ಲ ಅಂದರೆ ಆ ಅಂಟಿಕೊಂಡಿರುವಂತಹ ಅವೆಲ್ಲ ಸುದರ್ಶನ. ಥಳಥಳಿಸುವಂತಹ ವರ್ಣ ಮಳಲು, ಬಣ್ಣ ಬಣ್ಣದ ಮಳಲೆಲ್ಲ ಚಕ್ರಾಂಕಿತ. ಇಳೆಯೊಳಗಿದೆ ನಿಶ್ಚಲ ವೈಕುಂಠ ನಗರ. ನೀವು ಏನು ಸಂಶಯ ಪಡಬೇಡಿ, ವೈಕುಂಠ ಏನಿದೆ ಡಿಟ್ಟೋ ಅಲ್ಲೇ ಇದೆ. ಅಲ್ಲರಿ ಮುಕ್ತರೆಲ್ಲ ಇರಬೇಕು, ಎಲ್ಲರೂ ಇಲ್ಲೇ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮುಕ್ತ ಬ್ರಹ್ಮರು ಎಲ್ಲರೂ ಇಲ್ಲೇ ತಿರುಗಾಡುತ್ತಾ ಇದ್ದಾರೆ. ಸಲೆ ಶ್ವೇತ ದ್ವೀಪ ಇದೆ ಪೊಳೆವ ಅನಂತಾಸನ ಸ್ಥಳವೆಂದು ಉತ್ತಮರು ತಿಳಿದು ಮನ್ನಿಸುವರು. ಉತ್ತಮರು ವಾದರಾದರು ವ್ಯಾಸರಾದರು ಮೊದಲಾದ ಮಹಾನುಭಾವರಲ್ಲಿ ಬಂದು ಆ ಭಗವದ್ ರೂಪಗಳನ್ನು ನೋಡಿ ಸ್ವಾಮಿ ಅಂತ ನೋಡಿ ಆ ಬೆಟ್ಟವನ್ನು ಅಷ್ಟೂ ಪವಿತ್ರವಾಗಿ ನೋಡತಾರಯ್ಯ. ಬಳಿರೇ ನಾಮ ನಮ್ಮ ವಿಜಯ ವಿಠಲನ್ನ ಒಲಿಸಿ ಭಜಿಸುವರು ಜಲಜಗರ್ಭಾದಿಗಳು. ಜಲಜಗರ್ಭ ಬ್ರಹ್ಮಾದಿ ದೇವತೆಗಳೇ ಆ ಬೆಟ್ಟದಲ್ಲಿ ಬಂದು, ಯಾಕೆ ಅವರು ಇದ್ದ ಕಡೆ ದೇವರಿಲ್ವಾ, ಅವರೆಲ್ಲ ಇಲ್ಲಿ ಬರ್ತಾರಂತೆ. ಬ್ರಹ್ಮೋತ್ಸವ ಅಂತ ಆಗುತ್ತೆ, ಬ್ರಹ್ಮದೇವರು ಮುಂದಾಗಿ ನಿಂತು ಮಾಡಿಸುವ ಉತ್ಸವ ಬ್ರಹ್ಮೋತ್ಸವ. ಅದಕ್ಕೆ ಬ್ರಹ್ಮದೇವರ ರಥ ಅಂತ ಮುಂದೆ ಹೋಗ್ತಾ ಇರುತ್ತೆ ಶ್ರೀನಿವಾಸನ ಹತ್ರ. ಆ ರೀತಿಯಲ್ಲಿ ಬಳಿರೇ ನಾಮ ಅಂತಂದ್ರು. ನಾಮ ಬಳಿರೇ ನಾಮ ಅಂದ್ರೆ ದೇವರನ್ನ ನೋಡಿ ಬಳಿರೇ ಬಳಿರೇ ಅಂತ ಹೇಳ್ತಾರೆ, ಅದೇ ನಾಮ ಅಂತ ದೇವರಿಗೆ. ಅಂದ್ರೆ ಬಳಿರೆ ಅಂತ ಹೇಳಿದರೆ ಬಹಳ ಅದ್ಭುತವಾದಂಥವ ಅಂತ ಹೇಳಿ, ಅದ್ಭುತವಾದ ಅಥವಾ ಆತನ ಹೆಸರು ಹೇಳಿದರೆ ಆಶ್ಚರ್ಯ ಅಂತ ದೇವರ ಹೆಸರು. ವರಗಿರಿಯ ಯಾತ್ರೆ ಮನ ಮುಟ್ಟಿ ಮಾಡಲು ವರವೀವ ಪರ ನಾಮ ವಿಜಯ ವಿಠಲ ತಿಮ್ಮ. ಭಗವಂತ ವಿಶೇಷವಾಗಿ ಹೇಗ್ ಮಾಡಬೇಕು ನಾವು ಯಾತ್ರೆ, ಮನ ಮುಟ್ಟಿ ಮಾಡಲು ಮನಸ್ಸಲ್ಲೇ ಇರಬೇಕು. ಅದಕ್ಕೆ ಕಿವಿಗೊಟ್ಟಾಲಿಬೋದು ಅಂತ ಹೇಳ್ತಾರಲ್ಲ, ಕಿವಿ ಕೊಟ್ಟಾಲಿಬೋದು ಅಂದ್ರೆ ಕಿವಿಯಲ್ಲಿ ಕೊಟ್ಟ ಮೇಲೆ ಯಾವುದಾದ್ರೂ ಪದಾರ್ಥ ಒಬ್ಬರಿಗೆ ದಾನ ಕೊಟ್ಟ ಮೇಲೆ ಮತ್ತದರ ಮೇಲೆ ನಮಗಿರುತ್ತ ನಮಮ ನಮಮ ನಂದಲ್ಲ ಅಂತ ಹೇಳಿಬಿಡ್ತೇವೆ. ಆ ತರ ಕಿವಿಯನ್ನ ಕೇಳುವ ಕಾಲಕ್ಕೆ ದೇವರಿಗೆ ಕೊಟ್ಟು ಬಿಡ್ಬೇಕಂತೆ. ಅಂದ್ರೆ ಆ ಕಿವಿ ಬೇರೆ ಕಡೆ ಹೋಗಬಾರ್ದು, ಅದಕ್ಕೆ ಮನಮುಟ್ಟಿ ಮಾಡಲು ದೇವ ನಮ್ಮ ಮನಸ್ಸು ದೇವರ ಪಾದದಲ್ಲೇ ಇದು ಬಿಡಬೇಕು. ಹಾಗೆ ಯಾತ್ರೆ ಮಾಡಿದರೆ ದೇವರು ಪರನಾಮ ಶ್ರೇಷ್ಠವೆಂಬ ಭಗವಂತ ನಮಗೆ ಉದ್ಧಾರ ಮಾಡುತ್ತಾನೆ. ಇನ್ನು ಮುಂದೆ ಹೇಳುತ್ತಾರೆ, ನಾವ ಡೈರೆಕ್ಟ್ ಆಗಿ ಹೋಗಿ ಬಸ್ ಇಳಿಯತ್ತೆ, ಬಸ್ಸಿಂದ ಇಳಿದು ಕೂಡಲೇ ಸರ 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 ಎಲ್ಲಿ ಇಳ್ಕೋಬೇಕು ಅಲ್ಲಿ ಹೋಗ್ತೀವಿ, ಹೋದ ಕೂಡಲೇ ಅಲ್ಲೇ ಸ್ನಾನ ಮುಗಿಸ್ತೀವಿ. ಯಾಕೆ ಅಲ್ಲಿಂದ ಮತ್ತ ಅಲ್ಲಿ ಸ್ವಾಮಿ ಪುಷ್ಕರಣಿಗೆ ಹೋಗಿ ಸ್ನಾನ ಮಾಡಿ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು ಕಷ್ಟ ಆಗುತ್ತೆ. ಅದಕ್ಕೆ ಇದ್ದ ಕಡೆ ಸ್ನಾನ ಮುಗಿಸಿ ಎಲ್ಲ ಮಾಡಿ ಅಲ್ಲಿಗೆ ಹೋಗಿ ಸ್ವಲ್ಪ ಡಿಗ್ನಿಫೈಡ್ ಆಗಿ ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಏನಾಗುತ್ತೋ ಅಂತ ಜಸ್ಟ್ ಸ್ಲೈಟ್ ಆಗಿ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಅಲ್ಲಿಂದಲ್ಲೇ ಇನ್ನ ಇಳಿಲಿಕ್ಕಾಗಿಲ್ಲ, ಯಾರೊಬ್ಬರು ಇದ್ರೆ ಲೋಟ ಕೊಟ್ಟು ಕಳಿಸ್ತೀವಿ, ಸ್ವಲ್ಪ ನೀರ್ ಮೇಲೆ ಕಳಿಸ್ರಿ ನಾವು ಇಲ್ಲೇ ಪ್ರೋಕ್ಷಣೆ ಮಾಡ್ಕೊಂತೀವಿ ಅಂತ. ನದಿಗೆ ಬಂದಿರ್ತಾರೆ, ತೀರ್ಥಗಳಿಗೆ ಬಂದಿರ್ತಾರೆ, ಒಂದು ಇಳಿದೊಂದು ಪ್ರೋಕ್ಷಣೆ ಮಾಡ್ಕೋಬಹುದಾ, ಮೇಲೆ ನಿಂತು ಇಳಿದವ್ರಿಗೆ ಹೇಳ್ತಾರೆ ನಮಗೆ ಮಾಡಿಬಿಡಿ, ಯಾಕೆ ಚೂರು ಇಳಿದ್ರೆ ಪಾಪ ಇಲ್ಲಿ ಹೋಗುತ್ತೋ. ಅದಕ್ಕೆ ಹೇಳ್ತಾ ಇದ್ದಾರೆ, ಗಿರಿಯ ಶಿಖರವ ನೋಡಿ ಶಿರಬಾಗಿ ಕರವ ಮುಗಿದು. ಒಂದ್ಸಲ ಮನಮುಟ್ಟೆ ಆಲೋಚನೆ ಮಾಡಿ, ಎಂದಾದ್ರೂ ತಿರುಪತಿಗೆ ಹೋಗುವಾಗ ಇಳಿದ ಕೂಡಲೇ ಆ ಬೆಟ್ಟ ನೋಡಿ ಹರೇ ಅಂತ ನಾವು ನಮಸ್ಕಾರ ಮಾಡಿದ್ವಾ ಹೇಳ್ತಾರೆ. ಗಿರಿಯ ಶಿಖರವ ನೋಡಿ, ಅದಕ್ಕೆ ಎಲ್ಲಿಗಾದ್ರೂ ಯಾತ್ರೆಗೆ ಹೋಗ್ಬೇಕಾ, ಮೊದಲು ವಿಜಯದಾಸರ ಸುಳಾದಿಗಳು ಕೇಳಿಕೊಂಡು ಹೋಗ್ಬೇಕು, ಹೋದರೆ ಅಪರೂಪದ ಯಾತ್ರೆ ಆಗುತ್ತೆ. ಹೆಜ್ಜೆ ಹೆಜ್ಜೆಗೆ ಅದೇ ನೆನಪಾಗ್ತಾ ಇರುತ್ತೆ, ನೋಡಿದ್ದೆಲ್ಲ ನೆನಪಾಗ್ತಾ ಇರುತ್ತೆ, ಅಪ್ಪ ಅಂತ ಹೋಗ್ಬೋದು. ಗಿರಿಯ ಶಿಖರವ ನೋಡಿ ಶಿರವಾಗಿ ಕರವ ಮುಗಿದು ಮರಳಿ, ನೋಡಿದ ಕೂಡಲೇ ನಾವು ಶಿರ ಇಲ್ಲಿಂದ ಇಲ್ಲಿಗೆ ಚೂರು ತಲೆ ಹೀಗೆ ಬಾಗಿ ಕೈ ಮುಗಿದು ಹೋಗ್ತೀವಿ ಸಾಕೆ. ಮೈ ಬಗ್ಗಿಸಿದ್ರೆ ಎಲ್ಲಿ ಸೌದು ಹೋಗುತ್ತೋ ಅಂತ ಅದಕ್ಕೆ ಹೇಳ್ತಾರೆ, ಮರಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಎಲ್ಲಿ ಇಳಿತೀವೋ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೇ ಬೆಟ್ಟಕ್ಕೆ ಮೊದಲು ನಮಸ್ಕಾರ ಮಾಡಿಬಿಡ್ಬೇಕಂತೆ. ದೇವರ ಮಹಿಮೆ ಹೇಳ್ತಾ ಇಲ್ಲ, ಬೆಟ್ಟದ ಮಹಿಮೆ ಹೇಳ್ತಾರೆ. ಇಷ್ಟು ಅಂದ್ರೆ ಬೆಟ್ಟದ ಆಕಾರದ ಸ್ವಾಮಿಯ ಮಹಿಮೆ, ಕಲ್ಲಿಗೆ ಮಹಿಮೆ ಇಲ್ಲ. ಕಲ್ಲಿನ ಆಕಾರದಲ್ಲಿ ಸ್ವಾಮಿ ಕೂತಿದ್ದಾನೆ, ಅಲ್ಲಿ ದೇವತೆಗಳಿದ್ದಾರೆ, ಅವರ ಮಹಿಮಾ. ಗಿರಿಯ ಶಿಖರವ ನೋಡಿ ಶಿರಬಾಗಿ ಕರವ ಮುಗಿದು ಮರಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರಮ ಭಕ್ತಿಯಿಂದ ಕೊಂಡಾಡಿ ನಲಿದಾಡಿ, ಪರಿ ಪರಿ ವಿಧದಿಂದ ನೆನೆಸಿ ನೆನೆಸಿ. ಏನ್ ಹೇಳ್ತಾರೆ, ಅವರೇ ನಮ್ಗೆ ಬರುವುದೇ ಇಲ್ಲ, ಅದು ಯಾಕೆ ಮಾಡ್ತಾರೋ ಏನೋ ಎಲ್ಲ. ಪರಮ ಭಕ್ತಿಯಿಂದ ಕೊಂಡಾಡಿ ನಲಿದಾಡಿ ಏನಿರುತ್ತಪ್ಪ ಬೆಟ್ಟ, ನಮಸ್ಕಾರ ಮಾಡಿದ್ರು ಹೋದವಪ್ಪ, ಅಲ್ಲಿ ಏನು ಕೊಂಡಾಡ್ಲಿಕ್ಕೆ ಏನಿದೆ, ಕಲ್ಲುಗಳಿರುತ್ತೆ. ಅದೇ ಹೇಳ್ತಾ ಇದ್ದಾರೆ, ಇಷ್ಟೊತ್ತು ಹೇಳಿದ್ವಲ್ಲ ಈ ಬೆಟ್ಟದಲ್ಲಿ ಇಷ್ಟೆಲ್ಲ ಕೂತಿದ್ದಾರಲ್ಲ, ಕೊಂಡಾಡಬೇಕು, ಸಬ್ಜೆಕ್ಟ್ ಬೇಕಾ ನಿಮಗೆ ಕೊಂಡಾಡ್ಲಿಕ್ಕೆ, ಹೇಳ್ತೇವೆ ನೋಡಿ ಅಂತ ಹೇಳ್ತಾರೆ. ಬೆಟ್ಟದ ಆಕಾರದಲ್ಲಿ ಸ್ವಾಮಿ, ಕಲ್ಲು ಕಲ್ಲಿನಲ್ಲಿ ಸಾಲಿಗ್ರಾಮದಲ್ಲಿರಬೇಕಾದ ರೂಪಗಳು, ಅಲ್ಲಿರತಕ್ಕಂಥ ಪಕ್ಷಿಗಳು ಮೃಗಗಳು ಎಲ್ಲ ಗಿಡಗಳ ಆಕಾರದಲ್ಲಿ ದೇವತೆಗಳು ನಿಂತಿದ್ದಾರೆ. ಪಾಷಾಣಾಹ ಯಕ್ಷ ಕಿನ್ನರಾಹ, ಆ ದೇವರಿರುವ ಸಾಲಿಗ್ರಾಮದಂತೆ ಇರುವ ಕಲ್ಲುಗಳಿಗೆ ಅಭಿಮಾನಿಗಳಾಗಿ ಯಕ್ಷ ಕಿನ್ನರರು ನಿಂತಿದ್ದಾರೆ. ಇಷ್ಟೆಲ್ಲ ನೋಡಿದರೆ ಅದು ವೈಕುಂಠ. ಬೆಟ್ಟ ಅಂದ್ರಲ್ಲ ಬರೇ ಕಲ್ಲಲ್ಲ, ಅಲ್ಲಿ ವೈಕುಂಠದಲ್ಲಿರುವ ಸಕಲ ದೇವತೆಗಳು ಭಗವದ್ ರೂಪಗಳು ಅಲ್ಲಿ ಜಾಮ್ ಪ್ಯಾಕ್ ಆಗಿ ಫುಲ್ ಆಗಿ ನಿಂತಿವೆ. ಈ ಚಿಂತನೆ ಬಂದ್ರೆ ನಾವು ನಮಸ್ಕಾರ ಮಾಡ್ತೀವ ಇಲ್ಲ ಅದು ಬರಲ್ಲ. ಅದಕ್ಕೆ ನೋಡಿದುಕೊಳ್ಳೆ ಕಲ್ಲು ಅಂತ ನೋಡಿ ಸೈಲೆಂಟ್ ಆಗಿ ಹೋಗ್ಬಿಡ್ತಾ ಇರ್ತೀವ ಅಂತ ಹೇಳ್ತಾ ಇದ್ದಾರೆ. ಪರಿಪರಿ ವಿಧದಿಂದ ನೆನಸಿ ನೆನಸಿ, ಅಲ್ಲ ಪರಿಪರಿ ವಿಧದಿಂದ ಅಂದ್ರೆ ಒಂಥರ ನೆನೆಸ್ತೀವಪ್ಪ, ಪರಿಪರಿ ನಾ ಹೇಳ್ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಳಾದಿಗಳು ಮಾಡಿದ್ದೀನಲ್ಲ, ಒಂದೊಂದು ರೀತಿಯಲ್ಲಿ ಅದನ್ನು ನೋಡುತ್ತಾ ಹೋದ್ರೆ ಒಂದೊಂದು ಅರ್ಥ ಹೊಳೆಯುತ್ತೆ, ಹೇಳಿಕೊಡುತ್ತೇನೆ. ಅಲ್ಲಿಗೆ ಹೋದಾಗ ಲಿಸ್ಟ್ ಮಾಡಿಕೊಂಡು ಬಸ್ಸಲ್ಲಿ ಹೋಗುವ ಕಾಲಕ್ಕೇನೆ ಆ ಬೆಟ್ಟದ ಕುರಿತೇ ಆಲೋಚನೆ ಇರಲಿ, ದೇವರ ಕುರಿತೇ ಆಲೋಚನೆ ಇರಲಿ, ಬೇರೆ ತೆಗೆದುಬಿಡಿ. ಅಲ್ಲಿಗೆ ಹೋದಾಗ ಇಳಿದ ಕೂಡಲೇ ಸಿಲೆಬಸ್ ಎಸ್ ಫಸ್ಟ್ ಯಾವ್ದು ನೆನೆಯಬೇಕು ಇಟ್ಕೊಂಡು ನೆನೆಯುತ್ತಾ 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 ಹಾಗೆ ಮಾಡಿಕೊಂಡು ಬಂದ್ರೆ ಅಂಥ ಯಾತ್ರೆ ಒಮ್ಮೆ ಮಾಡಿದ್ರು ಸಾಕಲ್ಲ, ಎಷ್ಟು ಚೆನ್ನಾಗಿರುತ್ತೆ, ಮಾಡೋಣ ಒಂದ್ಸಲ ಅಲ್ವಾ. ಹಾಗೆ ಹೋಗ್ಬೇಕು ಯಾತ್ರೆ ಅಂದ್ರೆ, ಒಬ್ಬರಿರ್ಬೇಕು ಹೇಳ್ತಾ 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 ಹೋಗ್ತಾ ಇರಬೇಕು, ಎಲ್ಲರೂ ಅದೇ ತರ ಮಾಡ್ತಾ ಮಾಡ್ತಾ ಹೋದ್ರೆ ಅಂಥ ಯಾತ್ರೆ ಬಹಳ ಚೆನ್ನಾಗಿರುತ್ತೆ. ಹೇಳೋರು ಯಾರಾದ್ರೇನಂತೆ, ಯಾರಾದ್ರೂ ಸರಿ ಹೀಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದಮ್ಮ, ಎಲ್ಲ ಕಡೆ ಹೋಗಿ ಬರ್ಬೇಕಾಗಿತ್ತು, ತುಂಬಾ ದಿವಸ ಆಯ್ತು, ವರ್ಷಗಳಾಯ್ತು ನಮ್ಮ ಸ್ವಾಮಿಗಳಿಂದ ಹೋಗಿ. ಧರೆಯೊಳಗಿದೆ ಮೇರು ಪರ್ವತದ ಮಗ ನೆನೆಸಿ ಕರೆಸಿಕೊಳ್ಳುತ್ತಿದೆ ವೆಂಕಟಾಕ್ಷನಾಮ. ಇದು ಮೇರು ಪರ್ವತದ ಮಗ ಆನಂದಾದ್ರಿ ಇಲ್ಲಿಗೆ ಬಂದಿದೆ ಅಂತ ತಿಳ್ಕೊಂಡು ವೆಂಕಟಾಕ್ಷನಾಮ ಇದನ್ನ ಸ್ಮರಣೆ ಮಾಡಿದರೆ ಸಾಕು, ಮುಟ್ಟಿದರೆ ಸಾಕು, ವೇಮ್ ಪಾಪಗಳನ್ನ ಕಟ ಅಂದ್ರೆ ದಹತಿ ದಹನ ಮಾಡಿಬಿಡುತ್ತೆ. ಅದರಿಂದ ವೆಂಕಟ ಅಂತ ಹೇಳ್ತಾ ಇದ್ದಾರೆ. ಸ್ಮರಿಸಿ ಮನ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ನಿಂದಿರದೆ ವಿಚಿತ್ರ ಮಯವಾದ ಗಿರಿಯ. ಇಲ್ಲೆಲ್ಲ ಅವ್ರು ಬೇರೆ ಶಬ್ದಗಳು ಹಾಕ್ತಾರೆ ನೋಡಿ, ನೀವೇ ಅರ್ಥ ಹೇಳಬೇಕು. ಸ್ಮರಿಸಿ ಹೇಗೆ ಸ್ಮರಣೆ ಮಾಡಬೇಕು, ಮನ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ಸ್ಮರಿಸಿ. ಏನೋ ಸಬ್ಜೆಕ್ಟ್ ಅಪ್ಪ, ಏನೋ ಸ್ಮರಿಸಿ ಅಂದ್ರೆ ಸ್ಮರಿಸ್ತೀವಿ, ಮನಸ್ಸು ಏನೋ ಬುದ್ಧಿಯಲ್ಲಿ ಪ್ರವೇಶ ಮಾಡಬೇಕಂತೆ, ಅದು ಎಲ್ಲಿಂದೆಲ್ಲಿಗೆ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಮನಸ್ಸಿಂದ ಸ್ಮರಣೆ ಮಾಡಿದರೆ ಸಂಶಯವೇ ಕೂತಿರುತ್ತೆ. ಬರೇ ಮನಸ್ಸಿನ ಸ್ಮರಣೆ, ಮನಸ್ಸು ಸಂಕಲ್ಪ ವಿಕಲ್ಪಗಳಿಗೆ ಆಶ್ರಯ, ಹೋದ ಕೂಡಲೇ ಬೆಟ್ಟಕ್ಕೆ ನಮಸ್ಕಾರ ಮಾಡುವಾಗ ಏನೋಪ್ಪ ವಿಜಯದಾಸ್ ಹೇಳಿದ್ದಾರೆ, ಇದ್ದಾರೋ ಇಲ್ವೋ ಇವರೆಲ್ಲ, ಸಂಶಯ ಡೌಟ್ಫುಲ್ ಆಗಿ ನಮಸ್ಕಾರ ಮಾಡಬೇಡಿ. ಮನ ಬುದ್ಧಿ ಬುದ್ಧಿ ನಿಶ್ಚಯ ಎಸ್, ಎಲ್ಲರಿದ್ದೇ ಇದ್ದಾರೆ ಇಲ್ಲಿ, ದೇವತೆಗಳಿದ್ದಾರೆ. ನಮ್ಗೆ ಗೊತ್ತಿಲ್ಲೇನ್ರಿ ಹರಿಕಥಾಮೃತ ಸಾರ, ಯಾರಿಗೆ ಗೊತ್ತಿಲ್ಲ? ಇಡೀ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತು, ಎಲ್ಲರ ಬಾಯಲ್ಲಿ ಹರಿಕಥಾಮೃತ ಸಾರ. ಒಬ್ಬೊಬ್ಬರು ಸಾವಿರ ಸಲವೂ ಪಾರಾಯಣ ಮಾಡಿರ್ತಾರೆ. ಆದರೆ ನನ್ನ ಸೇರಿಕೊಂಡು ಯಾರಿಗಾದರೂ 24 ಜನ ದೇವತೆಗಳು ನಮ್ಮೊಳಗೆ ಕೂತಿದ್ದಾರೆ ಎಂಬ ಎಚ್ಚರ ಬರ್ತಾ ಇದೆಯಾ? ನಿಮ್ಮೆದುರಿಗೆ ನಾನಿದ್ದೇನೆ, ನನ್ನೆದುರಿಗೆ ನೀವಿದ್ದೇನೆ, ಕನ್ಫರ್ಮೇಶನ್ ಬರ್ತಾ ಇದೆ. ಅಂಥ ಕನ್ಫರ್ಮೇಶನ್ ಇಂದ ನನ್ನೊಳಗೆ ದೇವತೆಗಳು ಕೂತಿದ್ದಾರೆ ಎಂಬ ಕನ್ಫರ್ಮೇಶನ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಉಪನ್ಯಾಸ ಹೇಳಿದ್ದೆ ಹೇಳಿದ್ದು, ಕೇಳಿದ್ದೆ ಕೇಳಿದ್ದು, ಇದ್ದಾರೋ ಇಲ್ಲೋ ಕ್ವಶ್ಚನ್ ಯಾವಾಗುತ್ತೇ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಬುದ್ಧಿಯಿಂದ ನಿಶ್ಚಯ ಮಾಡಿಕೋಬೇಕಂತೆ. ಮನ ಬುದ್ಧಿಯಲ್ಲಿ ಪ್ರವೇಶ ಮಾಡಿ, ಇನ್ನೂ ಅರ್ಥ ಆಗಿಲ್ಲ. ಹೇಳ್ತಾರೆ ಮನೋಭಿಮಾನಿಗಳಿದ್ದಾರಲ್ಲ ರುದ್ರದೇವರು, ವಿಶೇಷವಾಗಿ ಬುದ್ಧಿಭಿಮಾನಿ ಪಾರ್ವತೀದೇವಿಯಿಂದ ಕೂಡಿಕೊಂಡು ನಮ್ಮಲ್ಲಿ ನಿಶ್ಚಯ ಜ್ಞಾನ ಕೊಡುತ್ತಾರೆ. ಮನಬುದ್ಧಿಯಲ್ಲಿ ಪ್ರವೇಶ ಮಾಡಿ ಎಂಬುದಕ್ಕರ್ಥ. ಮನೋಭಿಮಾನಿಗಳು ಬುದ್ಧಿಭಿಮಾನಿಗಳಲ್ಲಿ ವಿಶೇಷವಾಗಿ ನಿಂತು ನಮಗೆ ನಿಶ್ಚಯ ಜ್ಞಾನ ಕೊಡುತ್ತಾರೆ. ನಾವಾಗಿ ಪ್ರಯತ್ನ ಮಾಡಿದರೆ ಅಪ್ಪನಾಣೆ ಬರಲ್ಲ ಅಂದ್ರು. ಅದಕ್ಕೆ ಸ್ಮರಿಸಿ ಮನ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ನಿಂದಿರದೆ ವಿಚಿತ್ರಮಯವಾದ ಗಿರಿಯ, ವಿಚಿತ್ರಮಯವಾದ ಗಿರಿಯಪ್ಪ ಇದು, ಸುಮ್ಮನೆ ಅಲ್ಲ, ನೋಡೋವರು ನೋಡುತ್ತಾನೆ ಇದ್ದಾರೆ ಅದ್ಭುತಗಳಲ್ಲಿ. ಆ ಕಣ್ಣು ನಮಗೂ ಬಂತ, ಈ ಪರ್ವತವೆಲ್ಲ ವಿಚಿತ್ರವಾಗಿ ಕಾಣುತ್ತೆ, ಇಲ್ಲ ಬಹಳ ಸಾಮಾನ್ಯವಾಗಿ ಕಾಣುತ್ತೆ. ಮಿರಿ ಮಿರಿ ಮಿಂಚಿತುದೇ ದಶ ದಿಕ್ಕಿ ನೋಡಿದಕ್ಕೆ ಸರಿ ಸರಿ ಸರಿಗಾಣೆ ನಿಸ್ಸಂದೇಹ. ಈ ಗಿರಿ ಹೇಗಿದೆ, ಮಿರಿ ಮಿರಿ ಮಿಂಚುತ್ತಾ ಇದೆ. ಹೇಳ್ತಾರೆ ವಾದಿರಾಜರ ದರ್ಶನ ಮಾಡಿದ ನಮ್ಮ ಗುರುಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಮಿಂಚಿನಂತೆ ಪೊಳೆವ ಪಂಚ ವೃಂದಾವನ ಕಂಡೇ ಅಂತ ಹೇಳ್ತಾರೆ. ನಮಗೆ ಈ ಮಿಂಚು ಕಾಣಲ್ಲ, ಏನೂ ಕಾಣಲ್ಲ. ಹೋಗ್ತೀವಿ ಬರ್ತೀವಿ, ಅಲ್ಲಿ ಕರೀತಾ ಇರ್ತಾರೆ ಊಟಕ್ಕೆ, ಊಟಕ್ಕೆ ಹೋಗ್ಬಿಟ್ಟು ಟೈಮ್ ಊಟ ಹಾಕ್ತಾರೆ, ನಾವು ಹೋಗೋದೇ ಲೇಟಾಗಿ ಹೋಗಿರ್ತೀವಿ. ಅದಕ್ಕೆ ನಾವು ದರ್ಶನ ಮಾಡೋದ್ರೊಳಗೆ ಊಟಕ್ಕೆ ಬನ್ನಿ ಅಂತಾರೆ, ಊಟ ಮಾಡ್ತೀವಿ, ಊಟ ಆದಕ್ಕೂ ಬರೋದೇ ನಿದ್ದೆ, ನಿದ್ದೆ ಆದಕ್ಕೂ ಸಾಯಂಕಾಲ ಪೂಜೆ, ಮತ್ತೆದ್ದು ರಾತ್ರಿ ವಾಸಿಗೆ ಓಡಿ ಬರೋದೆ, ಮತ್ತೆಲ್ಲೇ ಆಗುತ್ತಾ? ಮಿಂಚು ಕಾಣಲ್ಲ, ಯಾವುದೂ ಕಾಣಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಿರಿ ಮಿರಿ ಮಿಂಚುತ್ತಿದೆ ದಶ ದಿಕ್ಕಿನೋಳ್, ಇದಕ್ಕೆ ಸರಿ 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 ಗಾಣೆ ನಿಸ್ಸಂದೇಹ. ಸುರ ತರುವಿನಂತೆ ಬೇಡಿದ ಇಷ್ಟಾರ್ಥಗಳೆಲ್ಲ ಕರೆಯುತ್ತಿದೆ ಶಬ್ದಾರ್ಥ ತಿಳಿದ ನರಗೆ. ವೆಂಕಟ ಅಂತ ತಿಳ್ಕೊಂಡವರಿಗೆ ಇದು ನಿಸ್ಸಂಶಯವಾಗಿ ಪಾಪಗಳನ್ನ ಕತ್ತರಿಸಿ ನನಗೆ ಅದ್ಭುತವಾದ ಫಲಗಳನ್ನು ಕೊಡುತ್ತೆ ಈ ಬೆಟ್ಟ ಅಂತ. ಯಾರಾದರೆ ಬೆಟ್ಟವನ್ನ ನೆನೆಯುತ್ತಾರೋ ನಿಸ್ಸಂಶಯದಿಂದ, ಹೇಳ್ತಾರೆ ಸುರ ತರುವಿನಂತೆ ಬೇಡಿದ ಇಷ್ಟಾರ್ಥಗಳೆಲ್ಲ ಕರೆಯುತ್ತಿದೆ ಶಬ್ದ ಅರ್ಥ ತಿಳಿದ ನರಗೆ. ಬ್ರಾಕೆಟ್ ಹಾಕಿದ್ದಾರೆ, ಸುಮ್ಮನೆ ನಮಸ್ಕಾರ ಮಾಡಿದವ್ರಿಗಲ್ಲ, ಶಬ್ದಾರ್ಥ ತಿಳಿದು ನಮಸ್ಕಾರ ಮಾಡುವಾಗ ನೆನೆದವರಿಗೆ. ಸುರರು ಸನಕಾದಿ ಮುನಿ ಸಮಸ್ತ ಮುಕ್ತರು, ಹೇಳ್ತಾರೆ ಸನಕಾದಿಗಳೆಲ್ಲ ವಾನರಾಗಿ ಬರ್ತಾ ಇದ್ದಾರೆ ಅಂತ. ಅಲ್ಲಿ ಕೋತಿಗಳು ನೋಡಿದ್ರೆ ಸುಮ್ಮನೆ ಓಡಿಸ್ಬೇಡ್ರಪ್ಪ, ನಿಮ್ ಹಿಂದೆ ಬರ್ತಾ ಇರುತ್ತೆ, ಯಾರೆಲ್ಲಿ ಏನಾಗಿ ಬಂದಿರ್ತಾರೋ, ನಿಮ್ಮಿಂದ ಏನ್ ತಗೊಂಡು ಉದ್ಧಾರ ಮಾಡಬೇಕು ಅಂದಿರ್ತಾರೋ. ಹೌದಪ್ಪ, ಬಚ್ಚಿಟ್ಕೊಂಡೇ ಹೋಗ್ತಾ ಇರ್ತೀವಿ ನಾವು, ಏನಾದ್ರು ತಗೊಂಡು ಹೋದ್ರೆ ಹಾಳಾದ ಕೋತಿ ತಗೊಂಡು ಹೋಯ್ತು ಅಂದ್ಕೋಬೇಡಿ. ಅದು ಯಾರ್ಯಾರು ಬಂದಿರ್ತಾರೋ ಅವ್ರಿಗೆ ಬೇಕಾಗಿರಲ್ಲ, ನಮದೇನು ಹೇಗೆ ಕೃಷ್ಣ ಎಲ್ಲರ ಹಾಲು ಮೊಸರು ಬೆಣ್ಣೆ ಕದ್ದು ಪಾಪ ಪಾಪ ಕದ್ದು ಹೋದನೋ ಹಾಗೆ ಅವರೆಲ್ಲ ಕದ್ದು ಹೋಗ್ತಾರೆ. ಆ ಎಚ್ಚರ ಇದ್ರೆ ಯಾವ ಪ್ರಾಣಿ ಏನು ಮಾಡಿದ್ರು ಹರೇ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ, ಅದು ಇಲ್ಲವಾ ಬೈಯೋದು ಶುರು ಆಗುತ್ತೆ. ದಾಸರಾಯರು ಹೇಳ್ಕೊಡ್ತಾರೆ ನಮಗೆ, ಚಳಿ ಬಿಸಿಲು ಮಳೆ ಗಾಡಿಗಳ ನಿಂದಿಸದೆ ದಿನ ದಿನದಿ, ಅವ್ರು ಹೇಳಿದ್ದದು ಚೂರು ವ್ಯತ್ಯಾಸ, ನಿಂದಿಸುತ್ತ ದಿನ ದಿನದಿ. ಇವತ್ತು ಬೆಳಿಗ್ಗೆ ಬೈಕೊಂತ ಇದ್ದೀವಿ, ಹೌದಾ? ಏನ್ ಮಳೆಯೋ ಮಳೆಯೋ, ಬಂತೋ 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 ಬಂತೋ, ಬಿಸಿಲಾ ಪಾ ಬಿಸಿಲು, ಏನು ಬಂದ್ರು ಬೈತಾ ಇರ್ತೀವಿ. ಒಂದು ಸಲ ನೋಡಿ, ಇದೇ ಇಲ್ಲಿ ಚಳಿ ನಡಗುತ್ತಾ ಇದ್ದೀವಿ, ನಡಗುತ್ತಾ ಬಿದ್ದಿದ್ದೀವಿ, ಒಂದು ಸಲ ಮಂತ್ರಾಲಯವೋ ಶ್ರೀರಂಗಕ್ಕೆ ಹೋಗಿ ಹುರಿಯೋ ಪುಟ್ಟಿಯಲ್ಲಿ ಹಾಕಿದಂತೆ ಮೊನ್ನೆ ಮೂರು ದಿವಸ ಇರೋಷ್ಟೊತ್ತಿ ದೇವರು ಕಾಣಿಸಿದ್ರು. ಇನ್ನ ಅಲ್ಲಿ ವಿಂಟರ್ ಅದು, ಸಮ್ಮರ್ ಇನ್ನ ಶುರುವಾಗಿಲ್ಲ. ಮಂತ್ರಾಲಯ, ಶ್ರೀರಂಗ, ಚೆನ್ನೈ ಇನ್ನ ಸಮ್ಮರ್ ಶುರುವಾಗಿಲ್ಲ. ಇದೆಲ್ಲ ಅವರಿಗೆ ಬಹಳ ಕೋಲ್ಡ್ ಸ್ಟೇಜ್. ನಾವು ಹೋದ್ರೆ ದೇವರು ಕಾಣಿಸ್ತಾ ಇದ್ದಾರೆ. ಮಧ್ಯಾಹ್ನ ರೂಮಲ್ಲಿ ಚೂರು ಅಡ್ಡಾದರೆ ಏನು ಫರ್ನೇಸ್ ಅಲ್ಲಿ ಮಲಕೊಂಡಂಗಿದೆ, ಫ್ಯಾನ್ ತಿರುಗ್ತಾನೆ ಇದೆ, ಮೈಯಿಂದ ಬೆವರು ದಾಟ ದಾಟ ಸುರಿದು ಹೋಗ್ತಾನೆ ಇದೆ. ಇಲ್ಲಿಗೆ ಹೆಜ್ಜಿಟ್ಟು ರಾತ್ರಿ ಆಯ್ತು, ಬಸ್ ಸೇರಿದವು, ಅಪ್ಪ ಯಾವಾಗ ಬೆಂಗಳೂರು ಬರ್ತೀವೋ ಅಂತೇಳಿ ಬೆಳಿಗ್ಗೆ ಹಿಡಿದು ಕೂಡಲೇ ಗಡ ಗಡ ನಡಗೋದು ಶುರು. ಒಪ್ಪನೇ ಸ್ವಾಮಿ, ನಾವೊಂದು ರೂಮ್ ಎ ಸಿ ಮಾಡಬೇಕಂದ್ರೆ ಒದ್ದಾಡ್ತೀವಿ. ಇಡೀ ದೇಶದಲ್ಲಿ ಹಾಫ್ ಪಾರ್ಟ್ ಬಿಸಿ ಮಾಡುತ್ತಾನೆ, ಇನ್ನೊಂದು ಕಡೆ ಥಂಡಿ ಮಾಡುತ್ತಾನೆ, ಏನು ಬೇಕಾದರೂ ಮಾಡುತ್ತಾನೆ. ಇದು ನೆನಪಾದರೆ ಎಷ್ಟು ಖುಷಿಯಾಗುತ್ತೆ. ಅದು ಬರೋದೇ ಇಲ್ಲ ನೋಡಿ, ಬರೀ ಶಬ್ದಕ್ಕೆ ಮಾತ್ರ ನಿಂತು ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಸುರರು ಸನಕಾದಿ ಮುನಿ, ಸನಕಾದಿ ಮುನಿ ಸಮಸ್ತ ಮುಕ್ತರು ಅವರೇನಿದ್ದಾರೆ, ತರು ಗುಲ್ಮ ಲತೆ ವಾರಿಚರ ಖಗ ಮೃಗ ನರರು ಮೊದಲಾದ ರೂಪವ ಧರಿಸಿ. ಅಂದರೆ ಅಲ್ಲಿ ಗಿಡ ಬಳ್ಳಿಗಳಾಗಿ ಅಷ್ಟೇ ಅಲ್ಲ, ವಾರಿಚರ ನೀರಿನಲ್ಲಿ ಆದ ಮೇಲೆ ಮೃಗಗಳಾಗಿ, ಅಷ್ಟೇ ಅಲ್ಲ ಪಕ್ಷಿಗಳಾಗಿ ನರರ ರೂಪವ ಧರಿಸಿ ಬರ್ತಾ ಇರ್ತಾರಂತೆ. ಯಾರು ಯಾವ ಆಕಾರದಲ್ಲಿ ಬರ್ತಾರೋ ಗೊತ್ತಿಲ್ಲ. ಸಾಧನ ವಿಸ್ತಾರವಾಗಿ ಮಾಡುವರು ಹೇಗ್ ಮಾಡ್ತಾರೆ, ವಿನಯದಿಂದ. ಅಪ್ಪಾಯಿ ಬೆಟ್ಟಕ್ಕೆ ಹೆಜ್ಜೆ ಹಾಕ್ಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟದ್ದೇ ದೊಡ್ಡದು ಅಂತ ವಿನಯದಿಂದ ಬರ್ತಾರಂತೆ. ನಾವು ನೋಡ್ರಿ, 500 ರೂಪಾಯಿ ಟಿಕೆಟ್ ಇಟ್ಟು ಬಂದೆ, ದರ್ಶನವೇ ಆಗಿಲ್ಲ, ನೋಡ್ ಡಿಮ್ಯಾಂಡ್ ಮಾಡ್ತಾ ಇರ್ತೀವಿ. ಬೆಟ್ಟಕ್ಕೆ ಬಂದೆ ಬರ್ಲಿಕ್ಕೆ ಸ್ವಾಮಿ ಸಂಕಲ್ಪ ಮಾಡಿ ಕರೆಸಿಕೊಂಡ, ಅರೇ ನಿನ್ನ ಸಂಕಲ್ಪವಯ್ಯ ಅಂತ ಬರಬೇಕು. ಕೇಳಿದ್ದು ಕೊಡ್ತಾನೆ ಮಹಾನುಭಾವ, ಕೇಳಿದ್ದು ಕೇಳಿದ ಕೊಟ್ಟು ಬಿಡ್ತಾನೆ. ಅಂದುಕೊಂಡ್ರೆ ಸಾಕು, ಥಟ್ ಅಂತ ಆಗ್ಬಿಡುತ್ತೆ. ನನಗೂ ಹಾಗೆ ಆಗಿತ್ತು. ಫಲಿಮಾರ ಸ್ವಾಮಿಗಳು, ಅದಮಾರ ಸ್ವಾಮಿಗಳು ಪ್ರತ್ಯೇಕವಾಗಿ, ಇವರು ಅಲ್ಲಿ ಮದ್ರಾಸಲ್ಲಿದ್ದ ರಾಮಪ್ರಸಾದ್ ಅಂತಿದ್ದಾರೆ, ಅವರು ಕರ್ಕೊಂಡು ಹೋದ್ರು. ಎಲ್ಲ ಮೆಟ್ಲು ಏರಿಕೊಂಡೇ ಹೋದ್ರು, ಪ್ರತ್ಯೇಕ ಶಿಷ್ಯರ ಗುಂಪು ಅವರು ಮಾತ್ರ. ಮೇಲೆ ಹೋಗುವಾಗ ಮಧ್ಯದಲ್ಲಿ ಹಾದಿಯಲ್ಲಿ ಇನ್ನೇನು ಬರುತ್ತೆ ಅನ್ನುವಾಗ ಈ ಕ್ಯೂ ಸ್ಟಾರ್ಟ್ ಆಯಿತು. ಇವ್ರು ನಾವು ಪಕ್ಕದಲ್ಲಿ ಬರ್ತಾ ಇದ್ವಿ, ಅದೆಲ್ಲ ಕ್ಯೂನಲ್ಲಿ ನಿಂತಿದ್ದವ್ರು ನೋಡಿದೆ. ನೋಡಿದ್ರೆ ನಾನು ಸ್ವಾಮಿಗಳು ಸರಿ ಅಂದೆ, ಸ್ವಾಮಿ ನಾವು ಡೈರೆಕ್ಟ್ ಆಗಿ ಹೋಗಿ ದೇವ್ರನ್ನ ನೋಡ್ತೀವಿ, ಅಷ್ಟು ರುಚಿ ಇರಲ್ಲ. ಈ ಕ್ಯೂ ಅಲ್ಲಿ ಇದ್ದುಕೊಂಡು ಕಾದು ಕಾದು ನೋಡಿದ್ರೇನೆ ರುಚಿ ಇರುತ್ತೆ, ಸುಮ್ಮನೆ ಡೈರೆಕ್ಟ್ ಆಗಿ ನೋಡಿದ್ರೆ ಅಷ್ಟು ರುಚಿ ಇರುತ್ತಾ ಅಂದ್ರೆ. ಸ್ವಾಮಿಗಳು ನಕ್ಕರು, ಹೌದು ಹೌದು ಅಂತ ಹೋದ್ರು. ಸಾಯಿತು. ಸ್ವಾಮಿ ಶ್ರೀನಿವಾಸ ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿಬಿಡುತ್ತಾನೆ ನೋಡಿ. ಏನಾಯಿತು ಅಲ್ಲಿ, ಇಬ್ಬರು ಸ್ವಾಮಿಗಳ ಹಿಂದೆ ಇಬ್ಬರು ಇಬ್ಬರು ಹೋಗಬಹುದು ಅಂತ ನಿಶ್ಚಯ ಮಾಡಿ ಹೇಳಿದ್ರು. ಅದಮಾನ ಸ್ವಾಮಿಗಳಿಂದ ಇಬ್ಬರು ಹೋಗುವವರಲ್ಲಿ ನಾನೊಬ್ಬನಿದ್ದೆ, ಸ್ವಾಮಿ ನೀವು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಹೋದ ಮೇಲೆ ಅಲ್ಲಿ ಬಂದವ ಇಬ್ಬರಿಬ್ಬರಲ್ಲ, ಒಬ್ಬೊಬ್ಬರೇ ಬರಬೇಕು ಅಂತ ಕಟ್ ಮಾಡಿದ್ರು. ನಾವು ಇಲ್ಲೇ ನಿಂತು, ಅದರಲ್ಲಿ ಏನಾಯ್ತು, ಎಲ್ಲಾ ಶಿಷ್ಯವರ್ಗ ನಡ್ಕೊಂಡು ಬಂದವರು, ಮೇಲೆ ಬಸ್ ಬಂತು, ಅವರೆಲ್ಲರೂ ಮಠಕ್ಕೆ ಹೋಗ್ಬಿಟ್ರು. ಸ್ವಾಮಿಗಳು, ಸ್ವಾಮಿಗಳಿಂದ ಬಂದವರು ಮಾತ್ರ ಇಬ್ಬರಿಬ್ಬರು ನಾವಿದ್ವಿ. ಅದರಲ್ಲಿ ಸ್ವಾಮಿಗಳು ಒಬ್ಬರಿಂದ ಕರ್ಕೊಂಡು ಹೋಗ್ಬಿಟ್ರು, ಅವರಿಂದ ಒಬ್ಬರೇ ಇದ್ದಾರೆ. ನಮ್ಮ ಸ್ವಾಮಿಗಳಿಂದ ಇಳಿದಂತಹ ಇಬ್ಬರಲ್ಲಿ ಒಬ್ಬ ನಾನು ಉಳಿದೆ. ಬೆಳಿಗ್ಗೆ ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಮಡಿಪಂಚೆ ಮೇಲೆ ಒದ್ದೆಯಿಂದ ಹಾಗೇ ಏರ್ಕೊಂಡು ಹೋಗಿದ್ದು, ಹೋಗೋದ್ರೊಳಗೆ ಅಂದ್ರೆ ಎಷ್ಟು ಹಾಗೆ ಅದರ ಮೇಲೆ ಇದ್ದೇನೆ, ಮಡಿಪಂಚೆ ಮೇಲೆ ಇದ್ದೇನೆ, ಬೆಳಿಗ್ಗೆಯಿಂದ ಹಾಗೆ ಇದ್ದೇನೆ, ಹಾಗೆ ಹೋಗೋಣ ಅಂತೇಳಿ ಧ್ವಜಸ್ತಂಭದ ಮುಂದೆ ನಿಂತಿದ್ದೇನೆ. ಸ್ವಾಮಿಗಳೆಲ್ಲ ಒಳಕ್ ಹೋದ್ರು, ನಾನು ಇನ್ನೂ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಏನಪ್ಪ ಹೀಗ್ ಮಾಡಿದೀಯಾ ಅಂದ್ಕೊಂಬೊಟ್ಟೊತ್ತಿಗೆ ನಮ್ ಹಿಂದೆ ನಡ್ಕೊಂಡು ಬಂದವರು ಬಂದ್ರು, ಬಂದು ರೀ ನಾವು ಆ ಕೌಂಟರ್ ಅದು 50 ರೂಪೀಸ್ ಏನೋ ಇದಲ್ಲ, ಯಾವ್ದೋ ಇದಲ್ಲ 500 ರೂಪಾಯಿ ಟಿಕೆಟ್ ಅದು, ನಾವು ಹೋಗ್ಬೇಕು ಅನ್ಕೊಂಡು ನಮ್ ಕಾಲ್ ನೋವು ಆಗ್ತಾ ಇದೆ, ನಾವು ನಡ್ಕೊಂಡು ಬಂದು ನೀವ್ ಹೋಗ್ಬಿಡಿ ಅಂತ ನಂಗೆ ಕೊಟ್ಟು ನೋಡ್ರಿ. ನಾ ಅಂದ್ಕೊಂಡು ಸ್ವಾಮಿ ಹೀಗೂ ಮಾಡಿಸ್ತೀಯ ಅಂತ ಹೋದೆ. ಅಲ್ಲ ನೋಡಿ, ಆತ ಪೆಟ್ಟು ಕೊಟ್ರೆ ಚೆನ್ನಾಗಿ ಕೊಡ್ತಾನಾತ. ಆ ಕ್ಯೂನಲ್ಲಿ ಹೋದರೆ ಅಲ್ಲಿ ಹೋದ ಕೂಡಲೇ ಆ ಟೈಮ್ ಆಯಿತೇನೋ, ಶಟ್ಟರೇ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಕೇಳಿದೆ ಯಾವಾಗ ತೆಗಿತಾರಪ್ಪ. ಬೆಳಿಗ್ಗೆ 6:30 ತೆಗಿತೀವಿ ಅಂದ್ರು. ರಾತ್ರಿ ಇಡೀ ಅಲ್ಲೇ ಕೂತದ್ದು, ರಾತ್ರಿ ಇಡೀ ಅಲ್ಲೇ ಕೂತದ್ದು, ಜಗಳ ಆಟ ಅಂತ ಸರಿ ಹೀಗೆ ಆಕ್ಟ್ ಮಾಡಿದಿ ಹೀಗೆ, ಮತ್ತೆ ಮನಸ್ಸನ್ನ ಕೇಳಿಕೊಂಡಲ್ಲ ಅದಕ್ಕೆ ಕೊಟ್ಟಿರಬೇಕು. ಇಡೀ ರಾತ್ರಿ ಅವನ ಚಿಂತನೆ ಚಿಂತನೆ ಚಿಂತನೆ, ಬೆಳಿಗ್ಗೆದ್ದ ಮೇಲೆ ಅಲ್ಲೇ ಚೂರು ತಂಬಿಗೆ ನೀರು ಹಾಕೊಂಡಂತೆ ಮಾಡಿ ಯಾರದ್ದು ತಂಬಿಗೆ ಇಸ್ಕೊಂಡು ಆ ಕೊಳಾಯಲ್ಲ ನೀರು ಅಲ್ಲೇ ಬರ್ತಾ ಇರುತ್ತೆ, ಅಲ್ಲೇ ನೀರು ಏನ್ ಬೇರೆ ಗತಿ ಇಲ್ಲ, ಅದೇ ಹಾಕೊಂಡು ಇನ್ನು ದೇವ್ರು ಯಾವಾಗ ಕಾಣಿಸ್ತಾನ ಅಂತ ನೋಡ್ತಾ ಇದ್ರೆ ಆ ಶಟ್ಟರ್ ತೆಗೆದರೆ ಆದ ಮೇಲೆ ಹೋಗಿ ನೋಡ್ತೀವಿ ಅಪ್ಪ ಯಾವಾಗ ಕಾಣಿಸ್ತೀಯೋ ಅಂದ್ಬಿಟ್ಟಾಯ್ತು. ಆತನ ಹೀಗೆತ್ತಿ ನೋಡೋದ್ರೊಳಗೆ ದಬ್ಬತಾ ಇದ್ದಾರಲ್ಲಿ ಪೋಂಡಿ ಪೋಂಡಿ ಅಂತ ಹೇಳಿ, ಆ ಜರಗಂಡಿ ಪೋಂಡಿ ಹೋಗು ಹೋಗು ಅಂತ ದಬ್ಬೋದೆ. ಆತನ ನೋಡ್ತಾ ಇದ್ರೆ ಬಿಡ್ಲಿಕ್ಕಾಗಲ್ಲ ನೋಡಿ, ಅಪರೂಪದ ರಶನ ಎಷ್ಟು ಹೊತ್ತು ಕಾದಿದು, ಒಂದು ನಿಮಿಷ ನೋಡ್ಲಿಕ್ಕಿಲ್ಲ. ಅದರೊಳಗೆ ದೊರಕದ ವಸ್ತುವು ದೊರಕಿತು ನಮಗೆಂದು ನೋಡಿ ನೋಡಿ ಆನಂದ ಪಟ್ಟು ಹೊರಗೆ ಬರ್ತಾ ಇದ್ರೆ, ರಾತ್ರಿ ಎಲ್ಲಾರು ಹೋಗಿದ್ರಲ್ಲ ಬಸ್ಸಲ್ಲಿ ಬಂದು ಮಠಕ್ಕೆ ಸೇರ್ಕೊಂಡಿದ್ರಲ್ಲ, ಅವರು ಬೆಳಿಗ್ಗೆ ಎದ್ದು ಸ್ವಾಮಿಗಳು ಸರಿ ಬಂದು ಸ್ವಾಮಿಗಳಿಗೆ ಬೆಳಿಗ್ಗೆ ಪ್ರತ್ಯೇಕ ದರ್ಶನ, 2 ಗಂಟೆ ದರ್ಶನ ಆದರೆ ಎಲ್ಲಾರು ದರ್ಶನ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದಾರೆ, ನಾನೊಬ್ಬನೇ ಹಾಗೆ ಹೊರಗೆ ಬರ್ತಾ ಇದ್ದೆ. ಹೋಗಿ ಇನ್ನ ಮಠಕ್ಕೆ ಸೇರಿದ್ರೆ ಸ್ವಾಮಿಗಳಿದ್ರು, ಏನಾಚಾರ್ಯ ನಿಮ್ಗೋಸ್ಕರ ಹುಡುಕಿದೀವಿ ಫೋನ್ ಮಾಡಿದ್ವಿ, ಎಲ್ಲಿದ್ರೂ ಗೊತ್ತಿಲ್ಲ, ಎಲ್ಲಿಗೆ ಹೋದ್ರೂ ನಮ್ಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗಿದ್ರಿ, ಇಷ್ಟೆಲ್ಲ ಬೆಳಿಗ್ಗೆ ದರ್ಶನ ಇತ್ತು ಅದಕ್ಕೂ ಕರೆದು ನಿಮ್ಮನ್ನು, ಎಲ್ಲಿದ್ರೂ ನಮ್ಗೆ ಗೊತ್ತಿಲ್ಲ. ಏನಿಲ್ಲ ಸ್ವಾಮಿ ಹೀಗೆ ನಡೆಯಿತು, ಆ ಕ್ಯೂ ಅಲ್ಲೇ ಕೂತ್ಕೊಂಡಿದ್ದೆ ಅಲ್ಲ, ದೇವ್ರ ದರ್ಶನ ವಿಶೇಷ ಆಗ್ತಾ ಇತ್ತಲ್ಲ ಅಂದ್ರು. ಇಲ್ಲ ಸ್ವಾಮಿ ನಂಗೆ ವಿಶೇಷ ದರ್ಶನ ನಿಜವಾಗಿ ಆಯಿತು, ಒಂದು ವೇಳೆ ಅಲ್ಲಿಂದನೇ ಅಲ್ಲಿ ಬಂದಿದ್ರೆ 2 ಗಂಟೆ ದೇವರ ಮುಂದೆ ಕೂತಿದ್ರು ಕೂಡ ದೇವರ ಸ್ಮರಣೆ ಬರ್ತಾ ಇದ್ದಿಲ್ಲ. ಹೌದಾ ಅಲ್ಲ, ಅಲ್ಲಿ ಆ ಗೋಡೆ ಕುಂಬಿ ನೋಡಿ ಏನೋ ನೋಡಿ ಬರ್ತಾ ಇದ್ದೆ. ನೀವೇ ಹೇಳಿ, ಗಂಟತ್ತು ದೇವರ ಮುಂದಿದ್ರೆ ಆ ಗಂಟತ್ತು ದೇವರ ಮೇಲೆ ಮನಸ್ಸಿರುತ್ತಾ? ಅಪ್ಪನ ಹಣೆ ಇರಲ್ಲ. ಆದ್ರೆ ನಂಗೆ ಇಡೀ ರಾತ್ರಿ ಎಲ್ಲ ಅವನ ಸರೇ ಮಾತಾಡ್ತಾ, ಏನೋ ಹೀಗೆ ಮಾಡಿದೆಪ್ಪ ಮಹಾರಾಯ, ನೀವೆಲ್ಲ ಮಾತಾಡ್ತೀರಿ ದೇವ್ರ ಸರಿ ಏನಕ್ಕಪ್ಪ ಹೀಗೆ ಮಾಡಿದೆ ಅಂತ. ಅದೇ ಥರ ದೇವ್ರ ಚಿಂತನೆ ಬರ್ತಾ ಇತ್ತು ರಾತ್ರಿ ಎಲ್ಲ, ಬೆಳಿಗ್ಗೆ ದರ್ಶನ ಆಗೋದು ಆನಂದ ಆಯ್ತು. ಸ್ವಾಮಿಗಳು ಹೇಳಿದೆ, ಸ್ವಾಮಿ ಇದು ನಂಗೆ ಸ್ವಾಮಿ ಕೊಟ್ಟ ಸ್ಯಾಂಕ್ಷನ್ ಮಾಡಿದ ವರ ನಾ ಕೇಳಿಕೊಂಡೆ, ಅಪ್ಪ ಎಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ತಗೋ, ಅದಕ್ಕೇನಾಯ್ತು ಭಾಗ್ಯ ಅಂತ ಕೊಟ್ಟ ಸ್ವಾಮಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಯಾಕಂದ್ರೆ ತಿರುಪತಿ ಹೋದರೆ ಅದ್ಭುತವಾದ ಬೆಟ್ಟ, ಅದ್ಭುತವಾದ ಅನುಭವ ಕೊಡುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅನೇಕ ಜನರಿಗೆ ಮನುಷ್ಯರ ರೂಪದಲ್ಲಿ ಅವರವರ ದೊಡ್ಡವರು ದೇವತೆಗಳೆಲ್ಲ ಮನುಷ್ಯರ ರೂಪದ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ ಜಾಗ ಅಂತ ಹೇಳ್ತಾರೆ. ಸುರರು ಸನಕ ಆದಿ ಮುನಿ ಸಮಸ್ತ ಮುಕ್ತರು ತರು ಗುಲ್ಮ ಲತೆ ವಾರಿಚರ ಖಗ ಮೃಗ ನರರು ಮೊದಲಾದ ರೂಪವ ಧರಿಸಿ ಸಾಧನ ವಿಸ್ತಾರವಾಗಿ ಮಾಡುವರು ವಿನಯದಿಂದ. ಏನ ಹೇಳ್ತಾರೆ, 66 ಕೋಟಿ ತೀರ್ಥಗಳು ಉಂಟು. ನಾವು ಹೋಗ್ಲಿಕ್ಕಾಗಲ್ಲ ಸ್ವಾಮಿ ಪುಷ್ಕರಣಿಗೆ ಹೋಗಲ್ಲ, ಇನ್ನು 66 ಕೋಟಿ ತೀರ್ಥಗಳು ಇಲ್ಲಿ ಹೋಗ್ತೀವಿ. ಆದರೆ ಎಂದಾದ್ರೂ ಸರಿ ಆ ಬೆಟ್ಟಕ್ಕೆ ಹೋದಾಗ ಇಷ್ಟು 66 ಕೋಟಿ ತೀರ್ಥಗಳು ಇಲ್ಲಿ ಇವೆ. ಆ 66 ಕೋಟಿ ತೀರ್ಥಾಭಿಮಾನಿಗಳಿದ್ದಾರೆ, ಅಲ್ಲಿ ಭಗವದ್ ರೂಪಗಳು ನಿಂತಿವೆ, ನನ್ನ ಹೃದಯದಲ್ಲಿ ಬಿಂಬಮೂರ್ತಿ ಇದ್ದಾನೆ, ಅಲ್ಲಲ್ಲಿರುವ ಭಗವದ್ ರೂಪಗಳಿಗೆ ನನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುತ್ತಾ ಇದ್ದೇನೆ. ಆ 66 ಕೋಟಿ ತೀರ್ಥಗಳ ಒಳಗಿರುವ ಭಗವದ್ ರೂಪಗಳು ನನ್ನ ಬಿಂಬಮೂರ್ತಿಯನ್ನ ಸೇರತಾ ಇವೆ ಹರೇ ಅಂತ ಕೈ ಮುಗದರೆ ನಿಂತ ಕಡೆ 66 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರುತ್ತೆ. ಇದು ಜ್ಞಾನದ ಗತ್ತು ಅಂತ ಹೇಳುತ್ತಾರೆ. ಎಂತಾದ್ರೂ ಮಾಡ್ತೀವ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನ ದೇವರಾಯನ ದುರ್ಗ, ಕರಿಗಿರಿ ದುರ್ಗ, ಅಲ್ಲೂ ಹೇಳುತ್ತಾರೆ 60 ಕೋಟಿ ತೀರ್ಥಗಳಿವೆ ಅಂತ ಹೇಳುತ್ತಾರೆ 66 ಕೋಟಿ ತೀರ್ಥಗಳು ಉಂಟು, ಸುಂದರವಾಗಿ ಒಪ್ಪುತ್ತಿವೆ ಇದರೊಳಗೆ ಪರಮ ಮುಖ್ಯ ತೀರ್ಥ. ಬಹಳ ಮುಖ್ಯವಾದ ತೀರ್ಥಗಳೆಷ್ಟು, 24 ಇವೆ ನಿರಯ ಕಳೆಯುತ್ತ ವಂದಿಸಿದ ಜನಕ್ಕೆ. ಯಾರ್ಯಾರು ಸ್ನಾನ ಮಾಡೋದಿರಲಿ, 66 ಕೋಟಿ ತೀರ್ಥಗಳು ಅದರಲ್ಲಿ 24 ಪ್ರಧಾನ ಅಂದರೆ 66 ಕೋಟಿ ತೀರ್ಥಗಳಲ್ಲಿ ಭಗವಂತನ ಅನಂತ ರೂಪಗಳು ತುಂಬಿವೆ, ಅದರಲ್ಲೂ 24 ತೀರ್ಥಗಳಲ್ಲಿರುವ ಭಗವದ್ ರೂಪಗಳು ವಿಶೇಷ ಪ್ರಕಟ ಆಗಿವೆ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಿದ ಕೂಡಲೇ ನಮ್ಮ ನರಕವೇ ನಾಶ ಆಗುತ್ತೆ, ನರಕ ಹೋಗೋದಕ್ಕೆ ನಾಶ, ಹೋಗೋದೇ ನಾಶ ಆಗಿಬಿಡುತ್ತೆ, ಪಾಪ ಕಳೀತಾರೆ ಅಂತ ಯಾರು ತಿಳಿಯುತ್ತಾರೋ ಅಲ್ಲಿರುವ ತೀರ್ಥದಲ್ಲಿರುವ ಭಗವಂತನ ರೂಪವನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುತ್ತಾರೋ, ಐಕ್ಯ ಚಿಂತನಂ ಪರಮಾರ್ಚನ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಿರಯ ಕಳೆಯುತ್ತ ವಂದಿಸಿದ ಜನಕ್ಕೆ ಪರಮೇಷ್ಠಿ ಗರುಡ ಇಂದ್ರ ತರಣಿ ನಾಲ್ವರು ಚತುರ ದಿಕ್ಕಿನಲ್ಲಿ ಅನಿರುದ್ಧಾದಿಯಾ ಹೇಳ್ತಾರೆ. ಕರುಣ ಶರಣರ ಮೇಲೆ ಮಾಡುತ್ತಾ ಪ್ರತಿ ದಿವಸ ಸಿರಿವಂತರಾಗಿ ಪೂಜಿಸುತ್ತಿಪ್ಪರು. ಈ ಬೆಟ್ಟದ 4 ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೆ ಹೇಳ್ತಾರೆ. ಪರಮೇಷ್ಠಿ ಗರುಡ ಇಂದ್ರ ತರಣಿ ಸೂರ್ಯ ಈ 4 ಜನ ಚತುರ ದಿಕ್ಕಿನಲ್ಲಿ ಅನಿರುದ್ಧ ಆದಿಯ ನಮ್ಮ ಹೃದಯ ಕಮಲ, ಹೃದಯ ಕಮಲದಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ 4 ದಿಕ್ಕಿನಲ್ಲಿ ದ್ವಾರಗಳು, ಹಾಗೆ ಬೆಟ್ಟಕ್ಕೂ 4 ದಿಕ್ಕು, 4 ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ. ಪೂರ್ವದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಪೂರ್ವದಲ್ಲಿ ಅನಿರುದ್ಧ, ದಕ್ಷಿಣದಲ್ಲಿ ಪ್ರದ್ಯುಮ್ನ, ಪಶ್ಚಿಮದಲ್ಲಿ ಸಂಕರ್ಷಣ ಮತ್ತು ಉತ್ತರದಲ್ಲಿ ವಾಸುದೇವ, ಮಧ್ಯೆ ನಾರಾಯಣ ಶ್ರೀನಿವಾಸ. ಈ ರೀತಿಯಾಗಿ ಅನಿರುದ್ಧಾದಿ ರೂಪಗಳನ್ನ ವಿಶೇಷವಾಗಿ ಹೇಳ್ತಾರೆ. ಸಿರಿವಂತರಾಗಿ ಪೂಜಿಸುತ್ತಿಪ್ಪರು, ಒಳ್ಳೆ ಸಂಪತ್ತಿನಿಂದ ಕೂಡಿಕೊಂಡು ಪೂಜೆ ಮಾಡುತ್ತಾರೆ. ಯಾವ ಸಂಪತ್ತು ಅಂದರೆ ಸ್ವಾಮಿಯ ಎಚ್ಚರವೆಂಬ ಸಂಪತ್ತು. ಆ ಸಂಪತ್ತು ಅದ್ಭುತವಾಗಿದೆ. ಆ ಪ್ರತಿದಿನ ಪ್ರತಿ ದಿವಸ ಸಿರಿವಂತರಾಗಿ ಪೂಜಿಸುತ್ತಿಪ್ಪರು. ಯಾಕೆ? ಕರುಣ ಶರಣರ ಮೇಲೆ ಮಾಡುತ್ತಾ, ಅಲ್ಲಿ ದೇವರ ಮೇಲೆ ದೇವರ ಪೂಜೆ ಮಾಡುತ್ತಾ ಸ್ವಾಮಿ ಬರ್ತಾ ಇದ್ದಾರೆ ನೋಡು. ಬೆಟ್ಟಕ್ಕೆ ಯಾವ್ಯಾವ ದಿಕ್ಕಿನಿಂದ ಯಾರ್ಯಾರು ಬರ್ತಾ ಇದ್ದಾರೋ ಅವರೆಲ್ಲರನ್ನು ನೋಡುತ್ತಾ ಉದ್ಧಾರ ಮಾಡು ಹರಿಯೇ, ಉದ್ಧಾರ ಮಾಡು ಹರಿಯೇ ಅಂತ ಇವರು ಪ್ರಾರ್ಥನೆ ಮಾಡುತ್ತಾರಂತೆ. ಶರಣರ ಮೇಲೆ ಕರುಣ ಮಾಡುತ್ತಾ ಪೂಜಿಸುತ್ತಿಪ್ಪರು. ಜ್ಞಾನಿಗಳಾದವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಆ ಫಲ ಯಾವಾಗ ಬರುತ್ತೆ? ಬೆಟ್ಟ ನೋಡಿದಾಗ ಆ ಇಳಿದು ಕೂಡಲೇ 4 ದಿಕ್ಕಿನಲ್ಲಿ ಬ್ರಹ್ಮ ಗರುಡ ಇಂದ್ರ ಸೂರ್ಯ 4 ದಿಕ್ಕಿನಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಕೈ ಮುಗಿದು ನಿಮ್ಮ ಕರುಣೆ ನನ್ನ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡಿದವರಿಗೆ ಬರುತ್ತಾ? ಅವರು ಇದ್ದಾರೆ ಎಂಬ ಅಡ್ರೆಸ್ಸೇ ಗೊತ್ತಿಲ್ಲದೆ ಹೋಗುವವರ ಮೇಲೆ ಬರುತ್ತಾ? ಅದನ್ನು ಹೇಳ್ತಾ ಇದ್ದಾರೆ. ಆರಿ ಶಂಖ ಗದಾ ಪದುಮ ಧರರಾಗಿ ವಿಲಿಂಗರು ಚರಿಸುವರು ಪುಣ್ಯ ಕಾಮರಾಗಿ ಸಂತೋಷದಿ. ಈ ಬೆಟ್ಟದಲ್ಲಿ ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿ ದೇವರಲ್ಲ, ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿಕೊಂಡವರು ಯಾರು? ವಿಲಿಂಗರು, ಲಿಂಗ ಇಲ್ಲದವರು. ಯಾರು? ಮುಕ್ತರು. ಮುಕ್ತರು ಚರಿಸುವರು ಪುಣ್ಯ ಕಾಮರಾಗಿ ಸಂತೋಷದಿ. ಅಂದರೆ ಅವರ ಕಾಮವೆಲ್ಲ ಪುಣ್ಯಕರವಾದ ಕಾಮ, ಭಗವಂತನನ್ನೇ ಇಚ್ಛಾ ಪಡ್ತಾ ಇರ್ತಾರೆ ಅಂತ ಮುಕ್ತರೆಲ್ಲ ತಿರುಗಾಡ್ತಾ ಇರ್ತಾರಂತೆ. ಮುಕ್ತರು ಅಂದ್ರೆ ಹೇಗಿರ್ತಾರಪ್ಪ? ಅವ್ರ ಸೈಜ್ ಎಷ್ಟಿರುತ್ತೆ? ಕುದುರೆ ಬಾಲದ ಕೊನೆ ಎಷ್ಟು ಜನ ಇರ್ತಾರೋ, ಎಷ್ಟು ಜನ ಮುಕ್ತರು, ಎಷ್ಟೆಷ್ಟು ಕಲ್ಪಗಳಲ್ಲಿ ಎಷ್ಟು ಜನ ಮುಕ್ತರಾಗಿದ್ದಾರೋ, ಪ್ರತಿಯೊಬ್ಬರಿಗೂ ಶ್ರೀನಿವಾಸ ನೋಡ್ಬೇಕು ಅಂತಿರುತ್ತಾ ಇಲ್ವಾ? ಇವಾಗ ನೋಡಿ ವೈಕುಂಠದಲ್ಲಿ ಇದ್ದಾರೆ, ಎಷ್ಟು ಜನ ಮುಕ್ತರಿರ್ತಾರೆ ಗೊತ್ತಿಲ್ಲ. ಎಷ್ಟೆಷ್ಟು ಕಲ್ಪದಲ್ಲಿ ಮುಕ್ತರಾಗಿದ್ದಾರೋ ಎಲ್ಲರಿಗೂ ಸ್ಪೇಸ್ ಕೊಡ್ತಾ ಇದೆ. ಏನು ಪುಷ್ಪವಿಮಾನ ಥರ ಎಲ್ಲರೂ ಜಾಮ್ ಪ್ಯಾಕ್ ಆಗಿ ಕೂತಿದ್ದಾರೆ ಅಲ್ಲಿ. ಅವರಿಗೆಲ್ಲ ಆಲೋಚನೆ ಬರುತ್ತಾ ಇಲ್ವಾ? ಬ್ರಹ್ಮದೇವರೇ ಬಂದು ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಆ ಮುಕ್ತರಿಗೆಲ್ಲ ಕೂಡ ಬೆಟ್ಟಕ್ಕೆ ಬರಬೇಕು ಅಂತ ಇರುತ್ತಾ ಇಲ್ವಾ? ಇದ್ರೆ ಸಂಕಲ್ಪ ಮಾತ್ರ, ಸಂಕಲ್ಪ ಅಂದುಕೊಂಡೇ ಬರ್ಬೋದು ಅವರೆಲ್ಲ. ಹಾ ಹೌದು, ಅಂತ ಕಾಲಕ್ಕೆ ಆ ಬೆಟ್ಟದಲ್ಲಿ ಒಂದು ರೂಪದಿಂದ ಎಲ್ಲರೂ ಸಂಚಾರ ಮಾಡ್ತಾ ಇರ್ತಾರ. ಹಾಗಾದರೆ ಅಲ್ಲಿ ಹೋದಾಗ ಎಷ್ಟೆಷ್ಟು ಜನ ಮುಕ್ತರು ನಮ್ಮ ಸುತ್ತ ತಿರುಗಾಡುತ್ತಾ ಇದ್ದಾರೋ ಏನೋ, ಒಂದು ಕೈ ಮುಗಿದ್ರೆ ಅನುಗ್ರಹ ಮಾಡುತ್ತಾರೆ ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಹೇಳಿದ್ದು ಯಾಕೆ ಅಂದ್ರೆ ಅಲ್ಲಿ ಹೋದಾಗ ನೆನಪು ಬರಲಿಕ್ಕೆ. ವರ ವೇದ ಶಾಸ್ತ್ರ ಸ್ಮೃತಿಗಳಲ್ಲಿ ನಿರಂತರ ವರದೊರದು ಪೇಳುತ್ತಿವೆ ಒಲಿದೊಲಿದು. ಅರಸಿ ನೆಂಜಲು ಮರ್ಕಟ ಮೆದ್ದರಾಡರೆ ಬಾಹಿರದಲ್ಲಿಪ್ಪ ಮದಕರಿ ಸರಿ. ಇಲ್ಲಿ ಹೇಳ್ತಾ ಇದ್ದಾರೆ ಶಾಸ್ತ್ರಗಳೆಲ್ಲ ಹೇಳ್ತಾ ಇವೆ, ದೊಡ್ಡವರೆಲ್ಲ ತಿರುಗಾಡ್ತಾ ಇದ್ದಾರೆ, ಎಲ್ಲರಿದ್ದಾರೆ, ಅವ ನಾವು ತಿರುಗಾಡಿದ್ವಲ್ಲ, ಏನೂ ಗೊತ್ತಿಲ್ಲ, ನಾವು ತಿರುಗಾಡಿ ಬಂದು ತಿರುಪತಿಯಲ್ಲಿ, ನಾವು ಅವರು ಒಂದೇ ಅಲ್ವಾ, ಮುಕ್ತರು ತಿರುಗಾಡಿದ್ರು ನಾವು ತಿರುಗಾಡಿದ್ರು ಅಂದ್ರೆ ಹೇಳ್ತಾರೆ. ಅರಸಿನ ಎಂಜಲು, ರಾಜನ ಎಂಜಲು ಮರ್ಕಟ ಕತ್ಕೊಂಡು ಹೋಗಿ ತಿನ್ನತ್ತೆ, ತಿಂದ್ರೆ ಹೊರಗಿರುವ ಆನೆಗೆ ಸಮಾನ ಆಗತ್ತ ಅದು. ಕೋತಿ ಕೋತೆ ಆನೆ ಆನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆನೆ ಅರಸು ಸಾಕಿದಂಥ ಅದ್ಭುತವಾದ ಜಂತು. ಅಷ್ಟೇ ಅಲ್ಲ, ಆನೆಯ ಮೇಲೆ ಆನೆ ದೇವರನ್ನ ಸದಾ ಅರಸನ್ನ ಹೊರಿತಾ ಇರುತ್ತೆ, ಅದರ ಮೇಲೆ ರಾಜನಿಗೆ ತುಂಬಾ ಅಭಿಮಾನ ಇರುತ್ತೆ. ಹಾಗೆ ದೇವರನ್ನ ತಲೆಯಲ್ಲಿ ಹೊತ್ತು ತಿರುಗುವಂತಹ ಜ್ಞಾನಿಗಳ ಮೇಲೆ ದೇವರಿಗೆ ಅನುಗ್ರಹ ಇರುತ್ತೆ. ಆ ಅರಸಿನ ಎಂಜಲ ಕದ್ದು ತಿಂದ ಕೋತಿಯಂತೆ ನಾವು ಬರ್ತೀವಿ. ಏನು ಮನಸ್ಸು ಚಂಚಲ, ಮಾತು ಚಂಚಲ, ಕಾರ್ಯ ಚಂಚಲ, ನಾವು ಆ ಅರಸು ಶ್ರೀನಿವಾಸನ ಎಂಜಲು ಮೆದ್ದರೆ ಅವರಿಗೆ ನಾವು ಸಮಾನ ಆಗ್ತೀವ ಕೇಳ್ತಾರೆ. ಉರಗ ಪರಿಯಂಕ ಹರಿಗಾಗಿಹ್ಯನಾದರೂ ಮರುತ ದೇವಗೆ ಸರಿ ಎನ್ನಬಹುದೇ. ಉರಗ ಶೇಷದೇವರು ದೇವರಿಗೆ ಹಾಸಿಗೆ ಆದರೂ ಕೂಡ ವಾಯುದೇವರಿಗೆ ಸಮರಾದರ ಹಾಗಿಲ್ಲ, ಅದೇ ಹೇಳಿದ್ರು. ತಿರುವೆಂಗಳೇಶ ಸಿರಿ ವಿಜಯ ವಿಠಲರೇಯ ಸ್ಥಿರವಾಗಿ ನೆಲಸಿಪ್ಪ ಇರಳು ಹಗಲು ಬಿಡದೆ. ಒಂದೊಂದು ಯುಗಕ್ಕೆ ಒಂದೊಂದು ಹೆಸರು ಚಂದವಾಗಿಪ್ಪವು ಪೊಗಳಿದವರಿಗೀಗ ಆನಂದವೇ ಕೊಡುತ್ತಲೀ ಅತಿಶಯವೆನಿಸಿ ವಸುಂಧರೆಯೊಳಗೆ ಸುಲಭವಾಗಿದೆ ಕೇಳಿ. ನಾಲ್ಕು ಯುಗದಲ್ಲಿ ನಾಲ್ಕು ಹೆಸರು, ಎಲ್ಲರಿಗೂ ಬಾಯಿಪಾಠ ಬರುತ್ತೆ. ಆದರೆ ನೋಡಿ ದಿನಾ ಹೇಳ್ತೀವ ಹೆಸರು ಯಾರಿಗೆ ಗೊತ್ತಿಲ್ಲ, ಏನೇನು ಹೆಸರು ರೀ? ವೃಷಭಾದ್ರಿ, ಅಂಜನಾದ್ರಿ, ಶೇಷಾದ್ರಿ, ದಿನ ನೆನೆಯಬಹುದಾ? ಏನಾದ್ರೂ ಹೋಗುತ್ತಾ, ಪಾಪ ಹೋಗುತ್ತಾ? ನೆನೆಯಲ್ಲ. ಪುರಾಣ ಬಂದ ಕಾಲಕ್ಕೆ ಮಾತ್ರ, ಅದು ಶ್ರೀನಿವಾಸ ಕಲ್ಯಾಣ ಬಂದ ಕಾಲಕ್ಕೆ ಆಚಾರಕ್ಕಿಂತ ಮುಂಚೆ ಹೇಳ್ಬಿಡ್ತಾ ಇರ್ತೀವಿ ನಂಗೊತ್ತು ಅಂತ, ನಿತ್ಯ ಸ್ಮರಣೆ ಮಾಡಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಅದು ಹೇಳುತ್ತಾರೆ ವಸುಂಧರೆಯೊಳಗೆ ಪೊಗಳಿದವರಿಗೆ, ಈಗ ಈಗ ಪೊಗಳಿದವರಿಗೆ ಅಂದರೆ ಈ ಕಲಿಯುಗದಲ್ಲಿ ವಿಶೇಷವಾಗಿ ಕ್ಷಣ ಕ್ಷಣಕ್ಕೆ ಪೊಗಳಿದವರಿಗೆ ಆನಂದವೇ ಕೊಡುತ್ತಲಿ ಅತಿಶಯವೆನಿಸಿ ಆ ಹೆಸರೇ ಉದ್ಧಾರ ಮಾಡುತ್ತೆ. ಬೆಟ್ಟ ನಂತರ ಬೆಟ್ಟದ ಹೆಸರನ್ನೇ ಉದ್ಧಾರ ಮಾಡಿಬಿಡುತ್ತೆ. ಅರ್ಥ, ಬೆಟ್ಟವು ಜಡ, ಬೆಟ್ಟದ ಹೆಸರು ಜಡ, ಅದು ಹೇಗೆ ಉದ್ಧಾರ ಮಾಡುತ್ತೆ? ಬೆಟ್ಟದೊಳಗೆ ದೇವ, ಬೆಟ್ಟದ ಆಕಾರದ ದೇವ, ಬೆಟ್ಟದ ಹೆಸರಿನಲ್ಲೂ ದೇವ, ಅವ ಉದ್ಧಾರ ಮಾಡುತ್ತಾನೆ ಅಂತ ಎಚ್ಚರ ಬರಲಿ. ವಸುಂಧರೆಯೊಳಗೆ ಸುಲಭವಾಗಿದೆ ಕೇಳಿ, ಒಂದೆರಡು ಎರಡು ಯೋಜನ ವಿಸ್ತಾರ. ಒಂದೆರಡು ಅಂದ್ರೆ ಮೂರು, ಎರಡು ಐದು, ಐದು ಯೋಜನ ವಿಸ್ತಾರ ಹೇಳ್ತಾರೆ. ಒಂದಿನವಾದರೂ ಐದು ಸಾರಿ ಪ್ರದಕ್ಷಿಣೆ ಮಾಡಿ ಬನ್ನಿ ಹೇಳಿದ್ದಾರೆ. ಪಾ ವಿಜಯದಾಸರು ಹೇಳಿದಕ್ಕಾದ್ರೂ ಮಾಡ್ಕೊಂಡು ಬನ್ನಿ, ಐದು ಸಲ ಪ್ರದಕ್ಷಿಣೆ ಬೆಟ್ಟ ಸುತ್ತ ಹಾಕಬೇಕು, ಕಾರಲ್ಲಲ್ಲ ನಡ್ಕೊಂಡು. ಐದು ಯೋಜನಾ ವಿಸ್ತಾರ. ಒಂದಿನವಾದರೂ ಐದು ಸಾರಿ ಪ್ರದಕ್ಷಿಣೆ ವಂದಿಸಿ ತಿರುಗಿದರೆ ತತ್ಕಾಲಕ್ಕೆ ಪದವಿ, ಅವಾಗೆ ಪದವಿ ಕೊಟ್ಬಿಡ್ತಾನಂದ ಸ್ವಾಮಿ. ಆಗಲ್ಲ ಅಂತ ಗೊತ್ತು ನಮಗೆ, ಕನ್ಫರ್ಮ್ಡ್. ಏನು ಆ ಬೆಟ್ಟಕ್ಕೆ ಒಂದ್ ದಿವಸದಲ್ಲಿ ಐದು ಸಲ ಪ್ರದಕ್ಷಿಣೆ ಆಗತ್ತೆ ಅಂದ್ರೆ ನಿಮಗೆ ಇಂಪಾಸಿಬಲ್. ಆಗಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ, ಆಗತ್ತೆ ನೋಡಿ. ಬೆಳಗ್ಗೆ ಮನಸ್ಸಿಂದ ಮಾಡ್ಲಿಕ್ಕೆ ಕಂಟೇನೋಗತ್ರಿ? ಹಾ, ಮನಸ್ಸಿಂದ ಮಾಡಿ, ಅದು ಮಾಡಲ್ಲ ನೋಡಿ, ಮನಸ್ಸಿಂದಲೂ ಮಾಡಲ್ಲ. ಮನಸ್ಸಿಂದ ಆದ್ರೂ ಐದು ಪ್ರದಕ್ಷಿಣೆ ಮಾಡಬೇಕು ಅಂತ ಆಲೋಚನೆ ಬರಲ್ಲ, ಅದಕ್ಕೆ ಹೇಳ್ತಾರೆ ಹಾಗಾದ್ರೂ ಮಾಡಿ. ಅಲ್ಲಿ ನೋಡಿ, ಒಂದು ದಿನದಲ್ಲಿ ಐದು ಸಾರಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದ್ರಷ್ಟೇ ಹೊರತು ಶರೀರದಿಂದಲೇನೆ ಮಾಡಬೇಕು ಅಂತ ಹೇಳಿಲ್ಲ ಅಲ್ವಾ? ನಮ್ಮ ಮನೆ ಬರ ಗೊತ್ತವರಿಗೆ ನಮ್ಮ ವಿಶೇಷ ಗೊತ್ತವರಿಗೆ. ಅದಕ್ಕೆ ವಿಜಯದಾಸ ಹೇಳ್ತಾರೆ, ಮನಸ್ಸಿಂದ ಆದರೂ ಮಾಡ್ರು ಅಂತ ಹೇಳ್ತಾ ಇದ್ದಾರೆ. ಒಂದಿನವಾದರೂ ಐದು ಸಾರಿ ಪ್ರದಕ್ಷಿಣೆ ವಂದಿಸಿ ತಿರುಗಿದರೆ ತತ್ಕಾಲಕ್ಕೆ ಪದವಿ ನಂದನ ಕಂದ ಸಿರಿ ವಿಜಯ ವಿಠಲ ವೆಂಕಟ ನಿಂದು ಭಕುತ ಜನಕ್ಕೆ ವರಗಳ ಕೊಡುತಿಪ್ಪ. ಇನ್ನು ಹೇಳ್ತಾರೆ, ಅನಂತ ಜನುಮಕ್ಕೆ ಸಾಧನ ಕೂಡ ಅದಲ್ಲದೆ ಈ ನಗ ದಾರಿಗೂ ದರ್ಶನವಾಗದು. ಅಪ್ಪ ನಾಣೆ, ಅನಂತ ಜನ್ಮದ ಪುಣ್ಯ ಗಂಟಾಗಿದ್ರೆ ಮಾತ್ರ ತಿರುಪತಿ ಬೆಟ್ಟ ದರ್ಶನ ಆಗುತ್ತೆ, ಇಲ್ಲ ಆಗಲ್ಲ ಅಂದ್ರು. ಎಷ್ಟು ಜನ ಹೋಗ್ಬೇಕು 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 ಅಂತಾನೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿಗೆ ಮೇಲಕ್ಕೆ ಹೋಗ್ಬಿಟ್ಟಿರ್ತಾರೆ. ತಿರುಪತಿ ಹೋಗ್ಲಿಕ್ಕೆ ಆಗಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೇನೋ, ತಿರುಪತಿ ದರ್ಶನ ಮಾಡದವರು ಇರ್ತಾರೆ, ಮಂತ್ರಾಲಯ ದರ್ಶನ ಮಾಡದವರು ಇರ್ತಾರೆ. ಒಬ್ರಂದ್ರು ವಯಸ್ಸು ಅವರದ್ದು 60 70 ಇತ್ತು, ಮಂತ್ರಾಲಯಕ್ಕೆ ಹೋದಾಗ ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲರಿ, ಫಸ್ಟ್ ಟೈಮ್ ಬಂದಿದ್ದೇನೆ ಮಂತ್ರಾಲಯಕ್ಕೆ 70 ವರ್ಷಕ್ಕೆ ಒಂದು ಸಲ ಹೆಜ್ಜೆ ಹಾಕಿದ್ರು ಅಪ್ಪ ಅಂದುಕೊಂಡೆ. ಹೀಗೂ ಇರ್ತಾರಲ್ಲ, ಹೀಗೂ ಇರ್ತಾರಲ್ಲ ಅಂದ್ರೆ ಪ್ರಾರಬ್ಧ ಕೂತಿರುತ್ತೆ, ರಾಯರ ದರ್ಶನ ಆಗುತ್ತೇನು. ಅದಕ್ಕೆ ಮಂತ್ರಾಲಯ ದರ್ಶನ ಆಗಲ್ಲ, ಶ್ರೀನಿವಾಸನ ದರ್ಶನವೂ ಆಗಲ್ಲ ಹೇಳ್ತಾ ಇದ್ದಾರೆ. ಅನಂತ ಜನುಮಕ್ಕೆ ಸಾಧನ ಕೂಡ ಅದಲ್ಲದೆ ಕೂಡದೆ ಅಲ್ಲದೆ ಈ ನಗ ದಾರಿಗೂ ದರ್ಶನವಾಗದು. ಏನೆಂಬನಯ್ಯ ಇದರ ಮಹಾತ್ಮೆಯನ್ನು ಸ್ಥಾಣು ಸನಕಾದ್ಯರಿಗೆ ಪೇಳಿ ಮೈ ಮರೆದ. ಸ್ಥಾಣು ರುದ್ರದೇವರು ವಿಶೇಷವಾಗಿ ಸನಕಾದಿಗಳಿಗೆ ಹೇಳಿ ಮೈ ಮರೆತು ಹೋದರಂತೆ ರುದ್ರದೇವರು. ಮನುಷ್ಯನ್ನ ಜನಕ್ಕೆ ಎಣಿಸಿ ಪೇಳುವುದೆಂತೋ, ಈ ಮನುಷ್ಯನ ಜನ್ಮದಲ್ಲಿ ಹುಟ್ಟಿದ್ದೇನೆ ನಾನು, ನಾನೇನ್ ಹೇಳ್ತೀನಪ್ಪ. ಆನೆಂತೂ ವರ್ಣಿಪೆನೋ ಕೊನೆ ಮೊದಲು ಗೇಣು ಸದನ ಇಲ್ಲಿ ರಚಿಸಿ ತತ್ವ ಬಲ್ಲ ಜ್ಞಾನಿಗೆ ಮನಸ್ಸು ಪೂರ್ವಕದಿಂದಲೀ ದಾನವಿತ್ತವನ ವಂಶ ಅವಾವಲೋಕದಲ್ಲಿ ಆನಂದಾನಂದದಲ್ಲಿ ಕ್ರೀಡಿಸುವರು. ಈ ಬೆಟ್ಟದಲ್ಲಿ ಗೇಣು ಸದನ ಚಿಕ್ಕ ಮನೆ ಕಟ್ಟಿ ಇಲ್ಲಿ ರಚಿಸಿ ತತ್ವಬಲ್ಲ ಜ್ಞಾನಿಗೆ ಒಳ್ಳೆ ಜ್ಞಾನಿಗಳಿಗೆ ಮನಃಪೂರ್ವಕವಾಗಿ ಮನಸ್ಸು ಪೂರ್ವಕದಿಂದಲೀ ದಾನವಿತ್ತವನ ವಂಶ. ಈ ಬೆಟ್ಟದಲ್ಲಿ ಮನೆ ಕಟ್ಟಿ, ಎಷ್ಟು ದೊಡ್ಡದಲ್ಲ ಚಿಕ್ಕದು, ಗೇಣು ಮನೆ ಅಂತ ಹೇಳ್ತಾರೆ. ಗೇಣು ಸದನ ಅಂದ್ರೆ ನಾವು ಪಾತ್ರೆ ಒಳಗಿಟ್ರೆ ನಾವು ಹೊರಗಿರ್ಬೇಕು, ಅದನ್ನ ಗೇಣು ಮನೆ ಅಂತ ಹೇಳ್ತಾರೆ. ಆ ಗೇಣು ಮನೆ ಅಂದ್ರೆ ಅದರ ಅರ್ಥ ಅದು. ಹಿಂದಿನ ಕಾಲ ಕೇಳ್ತಾ ಇದ್ರು, ಅಲ್ಲಪ್ಪ ಆ ಮನೆ ಗೇಣಿದೆ, ನಾವು ಹೋದ್ರೆ ಪಾತ್ರೆ ಹೊರಗಿಡ್ಬೇಕು, ಪಾತ್ರೆ ಒಳಗಿಟ್ರೆ ನಾವು ಹೊರಗಿರ್ಬೇಕು, ಹೇಗೆ ಅಂತ ಕೇಳ್ತಾ ಇರ್ತಾರೆ. ಗೇಣು ಸದನ ಇಲ್ಲಿ ರಚಿಸಿ ತತ್ವ ಬಲ್ಲ ಜ್ಞಾನಿಗೆ ಮನಸ್ಸು ಪೂರ್ವಕದಿಂದಲೇ ದಾನವಿತ್ತವನ ವಂಶ ಅವಾವ ಲೋಕದಲ್ಲಿ ಆನಂದಾನಂದದಲ್ಲಿ ಕ್ರೀಡಿಸುವರು. ಹೇಳ್ತಾರೆ, ಶ್ವಾನ ಸೂಕರ ದೇಹ ಬಂದಾರವಕ್ಕೆ ಕೇಳಿ ಹೀನವೆಂಬುದೇ ಇಲ್ಲ ಪ್ರಬಲ ಸಂಸ್ಕಾರವೋ. ಇಲ್ಲಿ ಹೇಳ್ತಾರೆ, ಶ್ವಾನ ಸೂಕರ ದೇಹ ಬಂದರೂ ಅವಾಗ ಕೇಳಿ ಹೀನವೆಂಬುದೇ ಇಲ್ಲ. ಈ ಮಾತು ಬಹಳ ದೊಡ್ಡದು. ಒಂದು ವೇಳೆ ಅಂಥ ದಾನಾದಿಗಳು ಯಾರು ಮಾಡುತ್ತಾರೋ ಅವರಿಗೆ ಪ್ರಾರಬ್ಧ ಕರ್ಮಾನುಸಾರ ಶ್ವಾನ ಸೂಕರ ದೇಹ ಬಂದರೂ, ಆ ಶ್ವಾನ ಸೂಕರ ದೇಹ ಬಂದ್ರೆ ನಾನಾ ಪಾಪ ಆಗುತ್ತೆ, ಇನ್ನಾ ಕಳಕ್ಕೆ ಹೋಗ್ಬಿಡ್ತಾನೆ, ಅದಾಗಲ್ಲ, ಬೇಗ ದೇವ ಅದನ್ನು ಕಳೆದು ಬಿಟ್ಟು ಉತ್ತಮ ಜನ್ಮ ಕೊಡುತ್ತಾನೆ. ಅದು ಹೇಳ್ತಾರೆ, ಬಂದ ಆರು ಅದಕ್ಕೆ ಕೇಳಿ ಹೀನವೆಂಬುದೇ ಇಲ್ಲ. ಯಾಕೆ? ಪ್ರಬಲ ಸಂಸ್ಕಾರವು, ಪ್ರಬಲವಾದ ಆ ಬೆಟ್ಟ ದರ್ಶನ, ಬೆಟ್ಟದಲ್ಲಿ ಮನೆ ಕಟ್ಟಿ ದಾನ ಮಾಡಿದ ಸಂಸ್ಕಾರ ಏನಿರುತ್ತೆ ಅದು ಹೀನ ಜನ್ಮಗಳು ಬಾರದಂತೆನೆ ಮಾಡಿಬಿಡುತ್ತೆ. ಒಂದು ವೇಳೆ ಬರಲೇಬೇಕಾಗಿದ್ದರೆ ಬೇಗ ಕಳೆದುಕೊಂಡು ಹೋಗುತ್ತೆ. ಅದಕ್ಕೆ ಸಂಸ್ಕಾರದ ಪ್ರಾಬಲ್ಯ ಬಹಳ. ಭಾಗವತರು ಹೇಳುತ್ತಾರೆ, ಭರತ ಮಹಾರಾಜ ಭಗವಂತನ ಅರ್ಚನಾ ಮಾಡಿದ ಸಂಸ್ಕಾರ ಅದೇನು ಮಾಡಿತು, ಜಿಂಕೆಯಾಗಿ ಹುಟ್ಟಿದ್ರೂ ಒಳಗೆ ಎಚ್ಚೆತ್ತು ನಿಂತು. ಶ್ರೀನಿವಾಸ ನಮ್ಮ ವಿಜಯ ವಿಠಲರೇಯ ಕಾಣಿಸಿಕೊಂಬನು ಈ ಗಿರಿಯ ಸ್ಮರಿಸಿದವರಿಗೆ. ಬಲ ಬಲಿ ಬಲ ವೈರಿ ಕವಿ ಕವಿಗಳು ಒಲಿದು ಒಲುಮೆಯಿಂದ ಈ ಶೈಲ ಕಾಣಲು. ತುಂಬಾ ಹೇಳ್ತಾ ಇದ್ದಾರೆ, ಬಲ ಬಲಿ ಬಲವೈರಿ ಕವಿ ಕವಿಗಳು ಒಲಿದು ಒಲುಮೆಯಿಂದ ಈ ಶೈಲ ಕಾಣಲು. ತುಂಬಾ ಅರ್ಥ ಇದೆ, ನಾಳೆ ನೋಡೋಣ. ಶ್ರೀಕೃಷ್ಣ ಪರಮಸ್ತು. ಅದೇ ವಿಜಯರಾಯ ಸುಳಾದಿ ಓದ್ತಾ ಇರಬೇಕು, ಅವರ ತಲೆಯಲ್ಲಿ ನಿಂತು ಅರ್ಥ ಹೇಳಿಸ್ತಾ ಇರಬೇಕು. ಊಟಕ್ಕೆ ಪರಿಧಾತ ಇಡಬಾರದು, ಸಂಪಾದನೆ ಇರಬಾರದು, ಅದು ದುಡಿಬಾರದು. ನಾವು ಕೇಳ್ತಾ ಇರಬೇಕಲ್ಲ, ಇದಕ್ಕಲ್ಲ ವಿಜಯರ ಮುಂದೆ ಕುದಿರಬೇಕು, ಎಲ್ಲರೂ ಕುದಿರಬೇಕು. ಯಾರಿಗೆ ಊಟ ಚಿಂತೆ ಇರಬಾರ್ದು, ಹೊತ್ತಿಗೆ ಊಟ ಹಾಕ್ತಾ ಇರಬೇಕು. ಊಟ ಚಿಂತೆ ಯಾರಿಗೆ ಇರಬಾರ್ದು, ಭ್ರಾಂತ ಕೇಳ್ತಾ ಇರಬೇಕು, ಆನಂದ ಆಗಿಬಿಡುತ್ತೆ. ನೋಡೋಣ ವಿಜಯದಾಸರು ಯಾವ ಜನ್ಮ ಕಾರ್ ಕೊಡ್ತಾರೆ.